ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் சாபான் மணிக்ரீவ விமோசனம் ஸ்வநாம க்ரஹணாதீவா நிரஸ்தக்ரஹ விக்ரஹம் வ்ருந்தாவனகதம் வந்தே ப்ரஹ்மருத்ரேந்திர வந்திதம் ஸ்வாந்தஸ்தானந்தசய்யாய பூர்ணஜானரசாரணசே உத்துங்கவாக்தரங்காய மத்வதுக்தாப்தயே நம. குருமகில குணஜம் சத்குணைகாதிவாசம் சமதம பரிநிஷ்டம் சத்வநிஷ்டம் வரிஷ்டம் சகலசுஜனசிஷ்டம் நித்யநிர்தூதகஷ்டம் ஹயமுகபதநிஷ்டம் மாம் பஜந்து ப்ரபன்னா. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே. நீலா கராட்சித அனந்த லீலா கோபால பாலிதான் வித்யாபயோநிதீன் வந்தே பிரம்ம வித்யா குருன் மம. பிரம்மச்சரிய ஹரிப்ரீதி சுவித்யா பாதசாரிணஹ இஷ்டதான் கஷ்டஹர்த்ருன்னஹ வித்யாமான்யான் முனீன் நம. வாதிராஜ பதத்வந்த வாரிஜா சக்தமானசான் விஸ்வப்ரிய குருன் வந்தே மந்தோஹம் தேவி சுத்தய. சத்யம் சத்யம் புனசத்யம் விஷ்ணுதீர்த்த பிரசாதத்தஹ சர்வே காமாஹ பவந்தேவ சபதோ பிம்பசந்நிதௌ சிந்தாமணிம் சுபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேமதீர்த்தம் வந்தேஹ்யபீஷ்டதம். அஜ்ஞானதிமிரச்சேதம் புத்திசம்பத்பதாயகம் விஜ்ஞான விமரம் சாந்தம் விஜயாக்ய குரும் பஜே. ஓம் ஜன்மாஜஸ்யதோன்பஜாதிதரதஸ்யார்த்தேஷ்வபிக்னஸ்வராட் தேனே ப்ரஹ்மஹ்ருதாயாதி கவயே முஹ்யந்தியம் சூரயஹ தேஜோ வாரி மிருதாம் யதா விநிமயோ யத்ர த்ரிஸர்கோ ம்ருஷா தாம்னா ஸ்வேன சதா நிரஸ்த குஹகம் சத்யம் பரம் தீமஹி. ஸ்ரீ குருப்யோ நம. ஹரி ஓம். அஷ்டமஸ்கந்த அஷ்டமஸ்கந்த பாகவதத்தில் பிரதானமாகி வரத்தக்கந்த கட்ட குரு காருண்யம். குரு காருண்யம் இத்தரே எல்லவும் சாத்திய. குரு காருண்யம் தப்பிதரே ஏனும் இரல்ல என்னோது தோரிக்கொடோதே அஷ்டமஸ்கந்த பாகவத் தாத்பரியம். அஷ்டமஸ்கந்த இடீ கதா கேளி அவர் வந்தரோ இவர் தின்றோ அவர் ஹோதரு அந்த இஷ்டல்லதே. பிரதான சூத்திர குரு காருண்ய பேக்கு, குருகள் அந்தரியாமி பகவந்த ரக்ஷணை மாடத்தானே எம்போது நம்ம தலைக்கு வரலில்வா. அஷ்டமஸ்கந்த கேளி பிரயோஜனவில்ல. திரிகூட்ட பர்வத மூரர கூட்ட இருவ பர்வத அந்தரே மூறு தாத்துகள் பங்கார வெள்ளி தாமிர மூரர மிஸ்ர இரத்தக்கந்த ஆ ஸ்ருங்ககள் ஆ ஸ்ருங்ககளிந்த கூடித பர்வத ஆ திரிகூட்ட பர்வத எல்லி என்று பிராயசா புராணதல்லி வருவது ஈ புஷ்கர க்ஷேத்ர. புஷ்கர க்ஷேத்ரவே திரிகூட்ட பர்வத அந்த ஹேளத்தாரே. அல்லி வருணதேவர ஒந்து உத்யானவன ருத்துமத்து அதுந்தாத்து ஒன்று ஹெழுத்தாரே. எல்லா ருத்துகளல்லும் எல்லா ஃபல புஷ்பகளும் விடுத்து அந்த அத்தவாகிருத்தக்கந்த வன. அல்லி ஒன்று சரோவர. ஆ சரோவரதல்லி அநேக பிராணிகள ஜொதைகே ஜலச்சர பிராணிகள ஜொதைகே ஒன்று மொசளே ತುಂಬ ಕಾಲದಿಂದ ವಾಸ ಮಾಡಿಕೊಂಡಿತ್ತು. ಅದಕ್ಕೆ ಆ ಮೊಸಳೆ ಪ್ರಶಾಂತವಾಗಿರುವುದನ್ನು ಬಯಸುತ್ತೆ. ತದ್ವಿರುದ್ಧ ಪ್ರವೃತ್ತಿ ಆನೆದು. ಅಲ್ಲಿ ಒಂದು ಆನೆ ಬರ್ತಾ ಇದೆ, ತನ್ನ ಹಿಂಡಿನಿಂದ ಕೂಡಿಕೊಂಡು ಬರ್ತಾ ಇದೆ. ಆ ಹಿಂಡಿನ ಜೊತೆಗೆ ಅದರ ತಲೆಯಲ್ಲಿರುವ ಆಲೋಚನೆ ಇದು, ನನ್ನವರಿದ್ದಾರೆ ನಾನಿದ್ದೇನೆ, ನನಗೇನೂ ಅಡ್ಡಿ ಇಲ್ಲ. ಅಂದರೆ ಸಾಮಾನ್ಯ ನಾವು ನಮ್ಮಲ್ಲಿ ಲೋಪಗಳೇನಿರುತ್ತೆ, ಅಹಂಕಾರ ಮಮಕಾರ, ಅಹಂಕಾರ ಮಮಕಾರ. ಮಮಕಾರ ಅಂದರೆ ನನ್ನವರಿದ್ದಾರೆ, ಅವರು ನನ್ನನ್ನು ರಕ್ಷಣೆ ಮಾಡುವ ಸಮರ್ಥರು, ಇನ್ನು ನಾನಿದ್ದೇನೆ ಸ್ವಯಂ ಕ್ಯಾಪಬಲ್ ಅಂತ ತನ್ನ ಮೇಲೆ ತನಗೆ ಒಂದು ನಂಬಿಕೆ ಇರೋದು. ಅದಕ್ಕೆ ಮತ್ತು ಪ್ರಶ್ನೆ, ನಮ್ಮ ಮೇಲೆ ನಮಗೆ ಇರಬಾರದ ನಂಬಿಕೆ? ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು ಅಂತ ಹೇಳ್ತಾರಲ್ವ, ಅಂದರೆ ನಮ್ಮ ಮೇಲೆ ನಂಬಿಕೆ ಇದ್ದರೆ ಏನು ಪ್ರಯೋಜನವಿಲ್ಲ, ನಮ್ಮೊಳಗಿರುವ ದೇವರ ಮೇಲಿರಬೇಕಷ್ಟೇ ಹೊರತು ಏನೂ ಕೈಲಾಗದ ನಮ್ಮ ಮೇಲೆ ನಂಬಿಕೆ ಇಟ್ಟುಕೊಂಡೇನು ಉಪಯೋಗ? ಸರಿ, ವಿಶೇಷವಾಗಿರತಕ್ಕಂಥ ಆನೆ ಅದೆಷ್ಟು ಬಲಿಷ್ಠ ಅಂತ ಹೇಳ್ತಾ ಇದ್ದಾರೆ. ಅದರ ತಲೆಯಿಂದ ಮದ ಜಲ ಸುರಿತಾ ಇದ್ದರೆ ಅದರ ವಾಸನೆಗೆ ಸಿಂಹಾದಿಗಳೆಲ್ಲ ಓಡಿ ಹೋಗ್ತಾ ಇವೆ. ಅಂಥ ಕಾಲಕ್ಕೆ ಆನೆ ತನ್ನ ಹಿಂಡಿನಿಂದ ಕೂಡಿಕೊಂಡು ಸರೋವರಕ್ಕೆ ಬಂದಿದೆ, ಇಳಿದಿದೆ, ಕದಡಿ ಹಾಕ್ತಾ ಇದೆ, ನೀರನ್ನು ಕುಡಿಯುತ್ತಾ ಇದೆ ಸಂತೋಷವಾಗಿ. ಅಂಥ ಸ್ಥಿತಿಯಲ್ಲಿ ಋಷಾಗ್ರಹೀತ್ ಆ ಮೊಸಳೆ ದೈವಚೋದಿತ ಅಂದರು, ಅಂದರೆ ಭಗವತ್ ಪ್ರೇರಿತವಾಗಿ ಈ ಆನೆಯ ಕಾಲು ಹಿಡಿಯುತ್ತಾ ಇದೆ. ಅಲ್ಲಿ ಯಾಕೆ ದೈವಚೋದಿತ ಅಂತ ಹೇಳಿದರು? ಅಷ್ಟು ತುಂಬ ಆನೆಗಳಿದ್ದವು, ಈ ಆನೆಯ ಕಾಲೇ ಯಾಕೆ ಹಿಡಿಯಿತು ಆ ಮೊಸಳೆ ಅಂದರೆ, ಇದಕ್ಕೆ ಆ ಕರ್ಮ ಕೂತಿತ್ತದ್ದರಿಂದ ಇದರ ಕಾಲನ್ನು ಹಿಡಿದಿದೆ. ಅದು ಭಗವಂತನ ಪ್ರೇರಿತವಾಗಿದೆ. ನಂತರ ಈ ಮಿಕ್ಕ ಆನೆಗಳೆಲ್ಲ ಇದನ್ನು ನೀರಿನಿಂದ ಹೊರಗೆ ತರಲಿಕ್ಕೆ ನೋಡಿದವು. ಅದನ್ನು ಸುಂದರವಾಗಿ ವರ್ಣನೆ ಮಾಡುತ್ತಾರೆ. ಹೇಗೆ ಆನೆಯನ್ನು ತರಬೇಕಾದರೆ ಮಿಕ್ಕ ಆನೆಗಳು ಹಿಡಿಯಬೇಕಾದರೆ ಅದಕ್ಕೆ ಹಿಡಿತ ಸಿಗಲ್ಲ, ಪಾರ್ಷ್ಣಿಕ್ ಗ್ರಹ ಅಂತಾರೆ. ಅದಕ್ಕೆ ಪಕ್ಕದಿಂದ ಹಿಡಿಯುತ್ತಷ್ಟೇ ಹೊರತು ಆನೆ ಅದನ್ನು ಪೂರ್ಣವಾಗಿ ಮೇಲಿಂದ ಎತ್ತಿ ಹಿಡಿಯಲಿಕ್ಕಾಗಲ್ಲ. ಯಾವ ಆನೆಗಾದರೂ ಪಕ್ಕದಿಂದ ಹಿಡಿತಾ ಇವೆ, ಜಾರಿ ಹೋಗ್ತಾ ಇದೆ, ಅದನ್ನು ತರಲಿಕ್ಕಾಗ್ತಾ ಇಲ್ಲ. ಅಂಥ ಕಾಲಕ್ಕೆ ಎಲ್ಲವೂ ಚೀರತಾ ಇವೆ, ಇದೊಂದೇ ಆಗಿಬಿಟ್ಟಿದೆ. ಇದು ಮೊಸಳೆ ಜೊತೆಗೆ ಯುದ್ಧ ಮಾಡಲಿಕ್ಕೆ ಶುರು ಮಾಡುತ್ತಾ ಇದೆ. ಎಷ್ಟು ಕಾಲ? ಸಾವಿರ ವರ್ಷಗಳ ಕಾಲ ಇಬ್ಬರ ಯುದ್ಧ ನಡೆದಿದೆ. ದೇವತೆಗಳು ಆಶ್ಚರ್ಯಪಟ್ಟರಂತೆ, ಎರಡೂ ಪ್ರಾಣದಿಂದ ಉಳಿದಿವೆಲ್ಲ. ನಾವು ಆನೆಯ ಮೇಲೆ ನಮಗೆ ಸಿಂಪತಿ ಜಾಸ್ತಿ, ಆನೆ ಕಾಲು ಹಿಡಿತಲ್ಲ ಅಂತ. ಆದರೆ ಬೇಕಾದರೆ ನೀವು ಒಂದು 5 ನಿಮಿಷ 10 ನಿಮಿಷ ಬಾಯಿ ಹಾಗೇ ತೆಗೆದಿದ್ರೆ ತುಂಬ ನೋವಾಗುತ್ತೆ. ಅಂಥದ್ದು ಮೊಸಳೆ ಬಾಯಿ ತೆಗೆದು ಅದನ್ನು ಹಾಗೆ ಹಿಡಿಯೋದಲ್ಲದೆ ಸೆಳೆಯಬೇಕು, ಎಷ್ಟು ನೋವಾಗುತ್ತದಕ್ಕೆ. ಅಂಥದ್ದು ಅದು ಸೆಳೆಯುತ್ತಾ ಇದೆ, ಇದು ಸೆಳೆಯುತ್ತಾ ಇದೆ, ಕೊನೆಗೆ ಆನೆಯ ಬಲ ಕಡಿಮೆ ಆಗ್ತಾ ಇದೆ, ಪ್ರಾಣ ಸಂಕಟ ಪರಿಸ್ಥಿತಿ ಬರ್ತಾ ಇದೆ. ಅಂಥ ಕಾಲಕ್ಕೆ ಯಾವ ಆನೆಗೂ ಬಾರದೇ ಇರುವ ನೆನಪು ಈ ಆನೆಗೆ ಬರ್ತಾ ಇದೆ. ಯಾವ ಪ್ರಾಣಿಗೂ ದೇವರ ನೆನಪು ಬರಲ್ಲ, ಅದೇ ಪ್ರಾಣಿ ಜನ್ಮದ ಪ್ರತ್ಯೇಕತೆ. ಪ್ರಾಣಿಗಳಿಗೆ ಮನುಷ್ಯರಿಗೆ ವ್ಯತ್ಯಾಸ ಏನು? ಭಗವಂತ ನೆನೆಯುವ ಭಗವಂತನನ್ನ ನೆನೆಯತಕ್ಕಂಥ ಒಂದು ವ್ಯವಸ್ಥ ಒಂದು ಮನುಷ್ಯ ಜನ್ಮದಲ್ಲಿ ಕೊಟ್ಟಿದ್ದಾನೆ, ಪ್ರಾಣಿ ಜನ್ಮದಲ್ಲಿ ಇಲ್ಲ. ಹಾ, ದೇವತೆಗಳು ಮೊದಲಾದವರು ವಿಶೇಷವಾಗಿರತಕ್ಕಂಥ ಸಾಧನೆ ಮಾಡಿಕೊಂಡು ಬಂದಿದ್ರೆ, ಜಡಭರತ ಮೊದಲಾದಂಥವರು ಜಿಂಕೆಯಾಗಿದ್ದಾಗಲೂ ದೇವರ ನೆನಪಿತ್ತು. ಅದು ಬಿಟ್ಟರೆ ನಮ್ಮಂಥವರಿಗೆ ಸಾಮಾನ್ಯವಾಗಿ ಬೇರೆ ಪ್ರಾಣಿ ಜನ್ಮ ಪಡೆದರೆ ನಮಗೆ ಯಾವ ನೆನಪೂ ಇರಲ್ಲ. ಆನೆ ಇನ್ನಾ ಪ್ರತ್ಯೇಕ. ಅದೇನು ಅಂದರೆ, ಎಲ್ಲಿ ಇರುತ್ತೋ ಅಲ್ಲೇ ಬಿದ್ದಿರುತ್ತೆ. ಅವತ್ತಿನದ್ದೇ ಅವತ್ತು ಮರೆತೋಗುತ್ತಂಥದ್ದು, ಸ್ತಬ್ಧ ಪ್ರಾಣಿ. ಅಂಥ ಪ್ರಾಣಿಗೆ ವಿಶೇಷವಾಗಿ ನೆನಪಾಗ್ತಾ ಇದೆ ಈ ಒಂದು ಪರಿಸ್ಥಿತಿಯಿಂದ. ಹೇಳ್ತಾ ಇದ್ದಾರೆ, ಭೀಕರವಾಗಿರತಕ್ಕಂಥ ಕಾಲ ಸರ್ಪ ಅಭಿಧಾವತ, ನಮ್ಮ ಎದುರಿಗೆ ಪ್ರಚಂಡ ವೇಗದಿಂದ ಬರತಕ್ಕಂಥ ಇದೆ, ಅಂಥ ಕಾಲ ಸರ್ಪದಿಂದ ನಮ್ಮನ್ನ ರಕ್ಷಣೆ ಮಾಡತಕ್ಕಂಥ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಆ ರೀತಿಯಾಗಿ ವಿಶೇಷವಾಗಿ ಭಗವಂತನನ್ನ ಕುರಿತು ಚಿಂತನೆ ಮಾಡುತ್ತಾ ಇದೆ ಆ ಗಜೇಂದ್ರ ಚಿಂತನೆ. ಅದರಲ್ಲಿ ಯಾರು ಸೃಷ್ಟಿ ಮಾಡುತ್ತಾರೋ ಅಲ್ಲಿ ಹೆಸರು ಹೇಳ್ತಾ ಇಲ್ಲ, ಮೊದಲು ಯಾರಿಂದ ಸೃಷ್ಟಿ ಆಗ್ತಾ ಇದೆಯೋ, ಬ್ರಹ್ಮದೇವರ ಕಡೆ ನೋಡಿದರು, ಯಾರಿಂದ ಸಂಹಾರ ಆಗ್ತಾ ಇದೆಯೋ ರುದ್ರದೇವರ ಕಡೆ ನೋಡಿದರು, ಯಾರಿಂದ ಮೂರು ಆಗ್ತಾ ಇದೆಯೋ ಅಂದರೆ ಎಲ್ಲರೂ ಹಿಂದಕ್ಕೆ ಸರಿದರು. ಅದಕ್ಕೆ ಹೇಳ್ತಾರೆ ಅವರವರ ಕುರುಹುಗಳೆಲ್ಲ ಹೋದವು, ಒಂದೇ ಒಂದು ಕುರುಹು ಎಲ್ಲವನ್ನ ಮಾಡುವವ ಒಬ್ಬನೇ. ಅದಕ್ಕೆ ಎಲ್ಲರೂ ಹಿಂದಕ್ಕೆ ಸರದಾಗ ಮುಂದಕ್ಕೆ ಬಂದವ ದೇವ. ಹಾಗಾದರೆ ಅಷ್ಟಮ ಸ್ಕಂದ ಭಾಗವತ ಎಲ್ಲಿ ಗುರಿ ಇಡ್ತಾ ಇದೆ? ಹರಿ ಸರ್ವೋತ್ತಮತ್ವದಲ್ಲಿ ಗುರಿ ಇಡ್ತಾ ಇದೆ. ಪ್ರತಿಯೊಂದು ಕಡೆ ಹರಿ ಸರ್ವೋತ್ತಮತ್ವವನ್ನು ಹೇಳ್ತಾ ಬರ್ತಾ ಇದೆ. ಶ್ರೀಹರಿ ಬರ್ತಾ ಇದ್ದಾನೆ, ಗರುಡನ ಮೇಲೆ ವೇಗದಿಂದ ಬಂದಂತೆ, ತುಂಬಾ ಅಂತಃಸರಸಿ. ಆ ಸರಸ್ಸಿನಲ್ಲಿ ವಿಶೇಷವಾಗಿ ಉರುಬಲೇನ ಗೃಹೀತ ಆರ್ತಃ, ಅದು ಭೀಕರವಾಗಿ ಕಾಲು ಸೆಳೆದು ಹಾಕ್ತಾ ಇದ್ದರೆ ತುಂಬಾ ದುಃಖದಿಂದ ದೇವರು ಬರುವುದನ್ನು ನೋಡಿ ಸಾಂಬುಜಕರ ಅಂದರೆ ಅಂಥ ಸಂಕಟ ಪರಿಸ್ಥಿತಿಯಲ್ಲೂ ದೇವರು ಬಂದದ್ದು ನೋಡಿ ಕಮಲ ಪುಷ್ಪವನ್ನು ಪಕ್ಕದಲ್ಲಿದ್ದದನ್ನು ತೆಗೆದು ದೇವರಿಗೆ ಸಮರ್ಪಣೆ ಮಾಡುತ್ತಾ ಇದೆ ಆ ಗಜೇಂದ್ರ. ಅಂದರೆ ದೇವರ ಹತ್ತಿರ ಹೋದಾಗ ಬರೀಗ ಇಳಿ ಹೋಗಬಾರದು. ದೇವರ ಹತ್ತಿರ ಮಕ್ಕಳಿರುವ ಕಡೆ, ಮುದುಕರು ಇರುವ ಕಡೆ, ಗುರುಗಳು ಇರುವ ಕಡೆ ನಾವು ಬರೆಗೈಯಿಂದ ಹೋಗಲಿಕ್ಕೆ ಶಾಸ್ತ್ರ ಅನುಮತಿ ಕೊಡ್ತಾ ಇಲ್ಲ, ಬರೆಗೈಲಿ ಹೋಗಬಾರದಂತೆ. ಆದ್ದರಿಂದ ಆ ಪ್ರಾಣ ಸಂಕಟ ಪರಿಸ್ಥಿತಿಯಲ್ಲೂ ದೇವರ ಮುಂದೆ ವಿಶೇಷವಾಗಿ ಕಮಲ ಪುಷ್ಪವನ್ನು ಇಟ್ಟು ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತ ಹೇಳಿದಾಗ ಭಗವಂತ ಸಂಕಟದಿಂದ ಮೋಚನೆ ಮಾಡಿದ. ಮೊದಲು ಮೊಸಳೆಯನ್ನ ಚಕ್ರದಿಂದ ಕತ್ತರಿಸಿ ಬಿಡುಗಡೆ ಮಾಡಿದ, ಅದನ್ನು ಹೇಳ್ತಾ ಇದ್ದಾರೆ. ಭಕ್ತರ ಪಾದವನ್ನ ಹಿಡಿದವ ಮೊಸಳೆ. ಭಗವಂತನ ಭಕ್ತ ಗಜೇಂದ್ರನಾದರೆ ಗಜೇಂದ್ರನ ಪಾದ ಹಿಡಿದವನೇ ಯಾರು? ಆ ನಕ್ಕರ. ಅದಕ್ಕೆ ಹೇಳ್ತಾರೆ ಜ್ಞಾನಿಗಳು ಮಾತು ಹೇಳೋದಿದೆ, ಗುರುಗಳ ದೊಡ್ಡವರ ಪಾದ ಹಿಡಿಯಬೇಕು. ಹೇಗೆ ಹಿಡಿಯಬೇಕು ಅಂದರೆ ಅವರು ನಮಗಾಗಿ ದೇವರನ್ನ ಕೂಗಿ ಕರೆಯುವಂತೆ ಮಾಡಬೇಕು. ಆ ರೀತಿಯಲ್ಲಿ ಗುರುಗಳ ಮನಸ್ಸನ್ನ ಗೆಲ್ಲಬೇಕು, ಗುರುಗಳ ಮನಸ್ಸನ್ನ ಗೆಲ್ಲಬೇಕು. ಗುರುಗಳ ಮನಸ್ಸನ್ನ ಗೆಲ್ಲಬೇಕು ಅಂದರೆ ಏನೇನು ಬೇಕು? ಅದನ್ನ ಅಂಥ ಅದ್ಭುತವಾಗಿರತಕ್ಕಂಥ ಭಗವಂತನ ಅನುಗ್ರಹ ಪಡೆದಂಥ ಆ ಆನೆಯನ್ನ ಸ್ಪರ್ಶ ಮಾಡಿದ ಕೂಡಲೇ ಒಳ್ಳೆ ಪಾರ್ಶ್ವದ ರೂಪ ಪಡೆದಂಥ ವ್ಯಕ್ತಿ ಯಾರು ಅಂದರು? ಆ ವ್ಯಕ್ತಿ ಯಾರೂ ಅಲ್ಲ, ಭೃಗು ಮಹರ್ಷಿಗಳ ಶಿಷ್ಯರಾಗಿರತಕ್ಕಂಥ ಇಂದ್ರದ್ಯುಮ್ನ ಮಹಾರಾಜ. ಗುರುಗಳ ಕರುಣೆ ಪೂರ್ಣ ಪಡೆದಿದ್ದ. ಅದರಲ್ಲಿ ಅದು ಎಷ್ಟು ಗುರುಗಳಿಂದ ಕರುಣೆ ಪಡೆದು ಅವರ ಸೇವಾ ಮಾಡುವ ಅಭ್ಯಾಸ ಆಗಿತ್ತ ತನಗೆ ಎಂದರೆ, ಗುರುಗಳ ಸೇವಾದಿಗಳನ್ನು ಮಾಡುವಾಗ ಗುರುಗಳ ಮಾತಿಗೆ ಚಕಾರ ಎತ್ತಬಾರದು. ಗುರುಗಳ ಎದುರಿಗೆ ಈ ವಿಶೇಷವಾದ ನಮ್ಮ ಯಾವುದೇ ಮಾನಸಿಕ ಹಠ ಇತ್ಯಾದಿಗಳು ಯಾವುದು ತೋರಬಾರದು. ಅದನ್ನು ಭೃಗು ಮಹರ್ಷಿಗಳು ಇಂದ್ರದ್ಯುಮ್ನ ಮಹಾರಾಜನಿಗೆ ಹೇಳಿಕೊಡ್ತಾರೆ. ಇಂದ್ರದ್ಯುಮ್ನ ಮಹಾರಾಜ ಅಂಥ ರೀತಿಯಲ್ಲಿ ತಯಾರಾದವನಾದ್ದರಿಂದಲೇನೆ ತಾನು ತಪಸ್ಸಿಗೆ ಕೂತಾಗ ಮೌನವ್ರತದಲ್ಲಿರುವಾಗ ಅಗಸ್ತ್ಯರು ಬಂದರು. ಬಂದರೆ ಅಲ್ಲಿ ಅವರು ಎದ್ದಿಲ್ಲ, ವಿಶೇಷವಾಗಿ ಧ್ಯಾನದಲ್ಲಿದ್ದು ಅರ್ಚನದಲ್ಲಿ ಕೂತ್ಕೊಂಡಿದ್ರು. ಅವರು ಶಾಪ ಕೊಟ್ಟು ಹೋಗ್ತಾ ಇದ್ದಾರೆ, ನಾನು ಬಂದಾಗ ದೊಡ್ಡವರು ಬಂದಾಗ ಸ್ತಬ್ಧವಾಗಿದ್ದೀಯ, ಆದ್ದರಿಂದ ನಿನಗೆ ಸ್ತಬ್ಧ ಯೋನಿ ಬರಲಿ. ಆ ಶಾಪ ಕೊಟ್ಟಾಗ ಈ ರಾಜನ ಪ್ರವೃತ್ತಿ ಹೇಗಿತ್ತು ಅಲ್ಲಿ ಹೇಳ್ತಾರೆ. ದಿಷ್ಟಂ ತದುಪಧಾರಯನ್ ಅಂತ ಹೇಳ್ತಾ ಇದ್ದಾರೆ. ಭೃಗು ಮಹರ್ಷಿಗಳು ಹೇಳಿಕೊಟ್ಟಂಥ ವಿಶೇಷವಾದ ಪಾಠ. ಅಯ್ಯ, ಗುರುಗಳಿಗೆ ಎದುರುತ್ತರ ಕೊಡಬೇಡ. ಅದಕ್ಕೆ ನೋಡಿ, ಯದ್ಯಪಿ ಈತನಿಗೆ ಒಳ್ಳೆ ತಪಶಕ್ತಿ ಇತ್ತು, ಅಗಸ್ತ್ಯರನ್ನ ಕೇಳಬಹುದಾಗಿತ್ತು, ಯಾಕ್ರಿ ಶಾಪ ಕೊಟ್ಟಿರಿ? ನನ್ನ ಪಾಡಿಗೆ ನಾನು ತಪಸ್ಸಿ ಕೂತಿದ್ದೆ, ಯಾಕೆ ಶಾಪ ಕೊಟ್ಟಿರಿ? ಹಾಗೆ ಹೀಗೆ ಅಂತ ಬಾಯಿ ತೆಗೆದು ಎಲ್ಲ ಪ್ರಶ್ನೆಗಳು ಮಾಡಿ ದಾಂದಲೆ ಎಪ್ಸ್ಬೋದಾಗಿತ್ತು. ಚಕಾರ ಎತ್ತಿಲ್ಲ. ಸ್ವಾಮಿ ಕೊಟ್ಟಾಂತ ಸ್ವೀಕಾರ ಮಾಡಿ ಆನೆಯಾಗಿ ಬಂದರು. ದಿಷ್ಟಂ ತದುಪಧಾರಯನ್ನೆಂಬುದನ್ನು ವ್ಯಾಖ್ಯಾನಕಾರರು ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ನಂತರ ಅಲ್ಲಿ ಹೇಳ್ತಾರೆ, ಆ ಮೊಸಳೆ ಯಾರು? ಅದಕ್ಕೆ ಅಂದರು, ಹುಹು ನಾಮಕ ಗಂಧರ್ವ. ಅವರೇನು ಸಾಮಾನ್ಯರಲ್ಲ, ಭಗವದ್ಭಕ್ತರೇ. ಆದರೆ ಪ್ರಾರಬ್ಧ ಕರ್ಮ ಯಾರಿಗೂ ಬಿಡಲ್ಲ. ಅವರು ದೇವರ ಋಷಿಗಳು ನೀರಿನಲ್ಲಿ ನಿಂತು ಜಪವನ್ನು ಮಾಡುತ್ತಾ ಇದ್ದಾರೆ, ನೀರಿನೊಳಗೆ ಹೋಗಿ ಕಾಲು ಸೆಳೀತಾ ಇದ್ದಾರೆ. ಕಾಲು ಸೆಳೆದದ್ದು ಅವರು ನೋಡ್ತಾರೆ, ಮೊಸಳೆಯಂತೆ ಕಾಲು ಸೆಳೀತಾ ಇದ್ದೀಯಾ, ಹರಿಭಕ್ತನಾಗಿದ್ದೀಯಾ, ಇನ್ನೊಬ್ಬರಿಗೆ ತೊಂದರೆ ಕೊಡಬಾರದು ಅಂತ ಗೊತ್ತಿಲ್ಲವ, ನೀನು ಮೊಸಳೆ ಆಗು ಅಂತ ಕೊಟ್ರು. ಸರಿ, ಇದೆಲ್ಲ ಚೆನ್ನಾಗಿದೆ. ಹರಿಭಕ್ತರಿಗೂ ಇಂಥ ಬುದ್ಧಿ ಬರುತ್ತಾ? ಅಂದರೆ ಮುಂದೆ ತುಂಬ ಕಾರ್ಯ ನಡೆಯಬೇಕಾಗಿದೆ. ಗಜೇಂದ್ರನಿಗೆ ವೀಳ್ಳೆ ಅನುಗ್ರಹ ಆಗಬೇಕಾಗಿದೆ. ಈತನ ಪ್ರಾರಬ್ಧ ಕರ್ಮ ಕಳೆಯಬೇಕಾಗಿದೆ. ಆದ್ದರಿಂದ ಅಂಥ ಬುದ್ಧಿ ಕೊಟ್ಟು ಆ ಶಾಪಗಳನ್ನು ಕೊಟ್ಟು ಕಳಿಸಿಕೊಟ್ರು ಎಂಬುದನ್ನು ನಾವು ತಿಳಿಯಬೇಕು. ಇಲ್ಲೆಲ್ಲ ಕಡೆ ನೋಡಿದಾಗ ಅಲ್ಲಿ ವಿಶೇಷವಾಗಿ ಒಂದು ಸೂತ್ರವನ್ನು ನಮಗೆ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಭಗವಂತನ ಪಾದಾರವಿಂದಕ್ಕೆ ಶರಣಾಗತನಾದವನೇ ಯಾರು? ಇಂದ್ರದ್ಯುಮ್ನ ಮಹಾರಾಜ. ನೀನೇ ಗತಿಯಿಂದ ಶರಣಾಗತನಾಗಿ ಹರಿಯರ್ಚನೆ ಮಾಡ್ತಾ ಇದ್ದ, ಆದರೆ ದೇವರು ಬಿಡಲಿಲ್ಲ ಆತನನ್ನು. ಆತನ ಕರ್ಮಾನುಸಾರ ಶಾಪವೂ ಬರುವಂತೆ ಮಾಡಿದ್ದು ಭಗವಂತನೇ. ಆತನ ಕರ್ಮಾನುಸಾರ ಅಗಸ್ತ್ಯರೊಳಗೆ ನಿಂತು ಶಾಪ ಕೊಡಿಸಿದ್ದು ದೇವರೇ, ಆನೆಯಾಗಿ ಹುಟ್ಟಿಸಿದ್ದು ದೇವರೇ. ಆನೆಯಾಗಿದ್ದಾಗ ಆ ಆನೆಗೆ ಕೊನೇ ಕ್ಷಣದಲ್ಲಿ ತನ್ನ ನೆನಪು ತಂದುಕೊಟ್ಟದ್ದು ದೇವರೇ. ಅಂದರೆ ಭಗವಂತನ ನಾವು ಶರಣಾಗತರಾದರೆ ನಾವು ನಮ್ಮ ನಮ್ಮ ಕರ್ಮದಿಂದಾಗಿ ದೇವರನ್ನು ಮರೆತರು, ದೇವರು ನಮ್ಮನ್ನು ಮರೆಯಲ್ಲ. ಇದನ್ನು ಚೆನ್ನಾಗಿ ತಿಳಿಸಿಕೊಡ್ತಾರೆ. ಒಟ್ಟಾರೆ ಭಾಗವತದಿಂದ ಅಂತರ್ಲೀನವಾದ ಪ್ರಧಾನ ತತ್ವ ಏನು? ಹೆದರಬೇಡಿ. ನಾವು ಆನೆ ಹೀಗಾಯಿತು ಇಂದ್ರದ್ಯುಮ್ನ ಮಹಾರಾಜ, ನಮ್ಮ ಪಾಡೇನು? ಇವತ್ತು ಹೀಗಿದ್ದೇವೆ, ನಾಳೆ ಏನು ಪಲ್ಟಿ ಹೊಡಿತೀವೋ, ಏನಾಗುತ್ತೋ, ಎಲ್ಲಿ ಹುಟ್ಟಿ ಬರ್ತೀವೋ ಅಂದರೆ ಹೆದರಬೇಡಿ. ದೇವರ ಪಾದವನ್ನು ಗಟ್ಟಿಯಾಗಿ ಶರಣಾಗತರಾಗಿ ಅವನೇ ರಕ್ಷಣೆ ಮಾಡುತ್ತಾನೆ. ಅಭೀಹಿ, ಭಯಪಡಬೇಡಿ ಅಂತ ಹೇಳೋದೇ ಭಾಗವತದ ಪ್ರಧಾನ ತತ್ವ. ನಂತರ ಮತ್ತು ಬರ್ತಾ ಇದ್ದಾರೆ ಅದೇ ಸೂತ್ರ. ದೊಡ್ಡವರು ಬಂದರು, ತಾವಾಗಿ ಶಿಷ್ಯನತ್ರ ಬಂದರು ದೂರ್ವಾಸರು. ಶಿಷ್ಯ ಇಂದ್ರ ಆನೆ ಮೇಲೆ ಮೆರವಣಿಗೆ ಆಗ್ತಾ ಇತ್ತು, ಹೋಗ್ತಾ ಇದ್ರು. ಒಳ್ಳೆ ಐಶ್ವರ್ಯ ವೈಭವ ಅಂಥ ಕಾಲಕ್ಕೆ ತಮ್ಮ ಶಿರಸ್ಸಿನ ಮೇಲಿಟ್ಟುಕೊಂಡ ಭಗವಂತನ ಪುಷ್ಪ, ಪುಷ್ಪದ ಸ್ವರ, ಅದನ್ನು ನೋಡಿ. ಯದ್ಯಪಿ ಇವರನ್ನು ನೋಡಿದಾಗ ಇಂದ್ರದೇವರು ಇಳಿದು ಬರಬೇಕಾಗಿತ್ತು, ಗುರುಗಳಿಗೆ ನಮಸ್ಕಾರ ಮಾಡಬೇಕಾಗಿತ್ತು. ಆದರೆ ಗುರುಗಳೇ ಹತ್ತಿರ ಹೋದರೂ ಇಳಿಬೇಡ ಅಂದರು, ಇಲ್ಲಿಂದನೇ ಪುಷ್ಪ ಮೇಲಕ್ಕೆ ಹಾಕಿತು. ಹಾಕಿದಾಗ ಅದನ್ನು ತೆಗೆದು ಆನೆಯ ತಲೆ ಮೇಲಿಟ್ಟರೆ ಆನೆ ಕಳಗ ಹಾಕಿ ತುಳಿದಿದೆ. ತಮ್ಮ ಕಣ್ಣೆದುರಿಗೆ ಭಗವಂತನ ನಿರ್ಮಾಲ್ಯಕ್ಕೆ ಆಗಿರತಕ್ಕಂಥ ಅವಮಾನವನ್ನು ನೋಡಿ ಇದಕ್ಕೆ ಕಾರಣ ಏನು? ಐಶ್ವರ್ಯದ ಮದ. ಅದಕ್ಕೆ ಗುರುಗಳ ಶಾಪ. ಏನು ಬಂತು? ಸಂಪೂರ್ಣ ಐಶ್ವರ್ಯ ನಾಶ ಆಗಲಿ. ಅದು ಹೇಳಿದ್ನಲ್ಲ, ಅಷ್ಟಮ ಸ್ಕಂಧ ಎಲ್ಲ ಗುರುಗಳ ಅನುಗ್ರಹ ಇತ್ತ ಸರ್ವ ಸಂಪತ್ ಪ್ರಾಪ್ತಿ, ಗುರುಗಳ ಅನುಗ್ರಹ ತಪ್ಪಿತ ಎಲ್ಲವೂ ಹೋಗಿಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಇಂದ್ರದೇವರು ಐಶ್ವರ್ಯ ನಷ್ಟ ಆಗಿದೆ, ತೇಜಸ್ಸು ನಷ್ಟ ಆಗಿದೆ ಗುರುಗಳ ಶಾಪದಿಂದಾಗಿ. ಇಂಥ ಪರಿಸ್ಥಿತಿಯಲ್ಲಿ ದೈತ್ಯರ ಮೇಲುಗೈಯಾಗಿದೆ. ಆವಾಗ ಬ್ರಹ್ಮದೇವರಿಗೆ ಮೊರೆ ಇಡ್ತಾರೆ. ಬ್ರಹ್ಮದೇವರು ವಿಶೇಷವಾಗಿ ಭಗವಂತನ ಪ್ರಾರ್ಥನೆ ಮಾಡುತ್ತಾರೆ. ಭಗವಂತ ಹೇಳುತ್ತಾನೆ, ಅಯ್ಯ ಈಗ ನಿಮ್ಮ ಕಾಲವಲ್ಲ, ಈಗ ನಿಮ್ಮ ಕಾಲವಲ್ಲ, ನೀವು ದೈತ್ಯರ ಜೊತೆಗೆ ಸಂಧಿ ಮಾಡಿಕೊಳ್ಳಿ. ದೇವತೆಗಳಿಗೆ ಹೇಳ್ತಾ ಇದ್ದಾನೆ, ಸಂಧಿ ಮಾಡಿಕೊಂಡು ಇಬ್ಬರೂ ಸೇರಿ ಕ್ಷೀರ ಸಮುದ್ರವನ್ನು ಮಥನ ಮಾಡಿ, ಮಂಥರ ಪರ್ವತವನ್ನೇ ಕಡಗೋಲಾಗಿ ವಾಸುಕಿಯನ್ನೇ ಹಗ್ಗವಾಗಿ ಮಾಡಿಕೊಂಡು ಮಥನ ಮಾಡಿ, ಔಷಧಿಗಳನ್ನು ತುಂಬಿ ಮಥನ ಮಾಡಿ, ಅಮೃತ ಬರುತ್ತೆ, ಅಮೃತ ಪಾನ ಮಾಡಿದರೆ ನಿಮಗೆ ಪ್ರಾಣ ನಷ್ಟವಿಲ್ಲ. ಸರಿ, ಬಲಿಮಹಾರಾಜನಿದ್ದ, ಬಲಿಮಹಾರಾಜನ ಜೊತೆಗೆ ವಿಶೇಷವಾಗಿ ದೈತ್ಯರ ಜೊತೆಗೆ ಸಂಧಾನ ಆಯಿತು. ಎಲ್ಲರೂ ಸೇರಿ ಪರ್ವತವನ್ನು ತರಲಿಕ್ಕೆ ಹೋಗ್ತಾರೆ. ಪರ್ವತಾಭಿಮಾನಿಯನ್ನು ಕೇಳುತ್ತಾರೆ, ಅವರು ಒಪ್ಪುತ್ತಾರೆ. ವಾಸಕಿಯನ್ನು ಕೇಳುತ್ತಾರೆ, ಅವರು ಒಪ್ಪುತ್ತಾರೆ. ನಂತರ ಪರ್ವತ ತರಲಿಕ್ಕೆ ಹೋದರೆ ಯಾರಿಗೂ ಆಗಲ್ಲ. ಎಲ್ಲರೂ ಸೇರಿ ಎತ್ತಲಿಕ್ಕೆ ಹೋದರೆ ಮೈ ಮೇಲೆ ಬಿದ್ದು ಎಲ್ಲರ ಕೈಕಾಲು ಪುಡಿಯಾಗ್ತಾ ಬರುತ್ತೆ. ಆವಾಗ ದೇವ ಬಂದು ಎಲ್ಲರನ್ನ ರಕ್ಷಣೆ ಮಾಡಿ ಅವರ ಮೈಯೆಲ್ಲ ಸರಿ ಮಾಡುತ್ತಾನೆ. ನಂತರ ಆ ಪರ್ವತವನ್ನು ಹಸ್ತೇನ ಏಕೇನ ಲೀಲಯ, ಒಂದೇ ಕೈಯಿಂದ ಆ ಪರ್ವತವನ್ನು ಎತ್ತಿ ಗರುಡನ ಮೇಲಿಟ್ಟು ಸ್ವಾಮಿ ತರ್ತಾನೆ. ಅದಕ್ಕೆ ಹೇಳ್ತಾರೆ, ಇಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬರುತ್ತೆ. ಭಾರತದಲ್ಲಿ ಗರುಡನ ಮೇಲಿಟ್ಟು ತಂದದ್ದು ಅಂತ ಹೇಳಿಲ್ಲ, ಫಣೀಂದ್ರ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ. ಫಣೀಂದ್ರ ತಂದದ್ದು, ಫಣೀಂದ್ರ ಅಂದರೆ ಶೇಷ. ಹಾಗಾದರೆ ಒಂದೇ ಪರ್ವತ ತಂದದ್ದು ಒಂದೇ ಸಲ, ಒಬ್ಬರೊಂದ್ಸಲ ಇನ್ನೊಬ್ಬರೊಂದ್ಸಲ ತಂದರು ಅಂತಲ್ಲ, ಒಂದೇ ಮಥನ ಕಾಲಕ್ಕೆ ತಂದದ್ದು, ಒಬ್ಬರೇ ತಂದದ್ದು, ಅದು ಅವರ ಇವರ. ಅಲ್ಲಿ ವೇದವ್ಯಾಸರು ಶೇಷ ಅಂತ ಹೇಳಿದ್ರು, ಇಲ್ಲಿ ಗರುಡ ಅಂತ ಹೇಳಿದ್ರಲ್ವಾ. ಆವಾಗ ವಾದಿರಾಜರು ಲಕ್ಷಾಲಂಕಾರದಲ್ಲಿ ಸುಂದರವಾಗಿ ಬಿಡಿಸ್ತಾರೆ, ಅಲ್ಲಿ ಫಣೀಂದ್ರ ಅಂದರೆ ಗರುಡ ದೇವರೇ ಅಂತಾರೆ. ಹಾಗೇಗಾಗುತ್ತೆ, ಫಣೀಂದ್ರ ಅಂದರೆ ಶೇಷ ಅಲ್ವಾ ಅಂತ ಹೇಳ್ತಾರೆ. ಫಣೀನಾಂ ಈಂ ದ್ರಾವಯತಿ, ಫಣಿ ಅಂದರೆ ಸರ್ಪ, ಸರ್ಪಗಳ ಸಂಪತ್ತನ್ನು ಹೊಡೆದಾಕ್ತಾರಾದ್ದರಿಂದ ಗರುಡ ದೇವರಿಗೆ ಫಣೀಂದ್ರ ಅಂತ ಹೆಸರು. ಗರುಡನೇ ತಂದದ್ದು ಅಂತ ಭಾಗವತಕ್ಕನುಸಾರವಾಗಿ ನಿರ್ಣಯ ಕೊಡ್ತಾರೆ. ಗರುಡನ ಮೇಲೆ ಹೇಗಿತ್ತು, ಗರುಡದೇವರ ಪಕ್ಷದ ಮೇಲೆ, ಒಂದು ಪಕ್ಷದ ಮೇಲೆ ನೀವು ಬಾಳೆ ಎಲೆ ಕತ್ತರಿಸಿ ತಂದರೆ ಅವಾಗೆ ದೊಡ್ಡ ಬಾಳೆ ಎಲೆ, ಬುಡಸಹಿತವಾದ ಬಾಳೆ ಎಲೆ, ಅದರ ಮೇಲೆ ಚಿಕ್ಕ ಅಡಿಕೆ ಬಟ್ಲಿಟ್ರೆ ಹೇಗಿರುತ್ತೋ ಆಗಿತ್ತಂತೆ ಗರುಡದೇವರ ಮೇಲೆ ಆ ಪರ್ವತ. ಅವರು ಹಾರಿಸಿ ಸಮುದ್ರ ಕೆಡ್ತಾ ಇದ್ದಾರೆ, ಸಮುದ್ರದಲ್ಲಿ ಆ ಪರ್ವತ ಮುಳುಗಿ ಹೋಗ್ತಾ ಇದೆ. ನೋಡಿದ ಕರುಣಾವಂತನಾದ ಸ್ವಾಮಿ, ತಾನೇ ಲಕ್ಷ ಯೋಜನ ವಿಸ್ತೀರ್ಣವಾದ ಬೆನ್ನು. ಯಾರದ್ದು, ಸ್ವಾಮಿದು. ಕೂರ್ಮನಾಮಕ ಭಗವಂತನಾಗಿ ಆ ಪರ್ವತವನ್ನು ಎತ್ತಿ ಹಿಡಿತಾ ಇದ್ದಾನೆ. ಚಿಕ್ಕದಾಯಿತಂತೆ ಆತನ ಬೆನ್ನಿನ ಮೇಲೆ ಪರ್ವತ. ಇವರೆಲ್ಲರೂ ಬರ್ತಾ ಇದ್ದಾರೆ, ಆ ಪರ್ವತವನ್ನು ಚೆನ್ನಾಗಿ ಕೋಲಾಗಿ ಅಂದರೆ ಕಡಗೋಲಾಗಿ ಮಾಡಿಕೊಂಡು ಕಡಿಯಲಿಕ್ಕೆ ಶುರು ಮಾಡುತ್ತಾ ಇರುವ ಕಾಲಕ್ಕೆ ಯಾರು ಎಲ್ಲಿ ಹಿಡಿಯಬೇಕು ಅಂತ ಪ್ರಶ್ನೆ. ದೇವರು ಹೇಳಿದ್ದು, ದೇವತೆಗಳೆಲ್ಲ ಹೆಡೆ ಹಿಡಿರಿ, ದೈತ್ಯರೆಲ್ಲ ಪುಚ್ಛ ಹಿಡೀಲಿ. ಅಲ್ಲ, ಇದನ್ನು ಬೇರೆ ಕೇಳ್ತೀವಲ್ಲ ಅಂದರೆ, ಹೌದು, ಈ ರಿವರ್ಸ್ ಆ್ಯಟಿಟ್ಯೂಡ್ ಅಂತಿರುತ್ತೆ, ರಿವರ್ಸ್ ಆ್ಯಟಿಟ್ಯೂಡ್ ಅಂತ. ಏನು ಹೇಳಿದ್ರು ರಿವರ್ಸ್. ಅಪ್ಪ ಹೀಗೆ ಮಾಡ್ತೀಯಾ, ಹಾಗ್ಯಾಕೆ ಮಾಡಬಾರ್ದು. ಅದಕ್ಕೆ ದೈತ್ಯರಿಗೆ ಹೇಳಿದ ಸ್ವಾಮಿ, ಹೆಡೆ ಹಿಡಿಯಿರಿ, ಅಲ್ಲ ಪುಚ್ಛ ಹಿಡಿಯಿರಿ. ಅದಕ್ಕೆ ಅವರಂದರು, ನಾವು ಪುಚ್ಛ ಹಿಡಿಯಲ್ಲ, ಹೆಡೆ ಹಿಡಿತೀವಿ. ದೇವತೆಗಳಂದರು, ದೇವತೆಗಳು ಅನ್ಬೋದು ಆಗಿತ್ತು ದೇವರು. ಸರಿ, ಇದೇನು ಸ್ವಾಮಿ, ಮೊದಲ ಆಪ್ಷನ್ ಅವ್ರಿಗೆ ಕೊಡ್ತಾ ಇದ್ದಿ, ನಮ್ಗೆ ಕೊಟ್ಟಿಲ್ಲ. ಮೊದಲ ಆಪ್ಷನ್ ಅವ್ರಿಗೆ ಕೊಡ್ತಾ ಇದ್ದಿ, ಹಾವಿನ ಪುಚ್ಛ ಅಮಂಗಲ, ಹಾವಿನ ಪುಚ್ಛ ಅಮಂಗಲ. ನೀನು ದೈತ್ಯರಿಗೆ ಹೆಡೆ ಕೊಟ್ಟು ನಮಗೆ ಪುಚ್ಛ ಕೊಡ್ತೀಯ ಅಂತ ವಾಕ್ ವಿವಾದ ಆಗಲಿ ಚಕಾರ ಆಗಲಿ ಏನೂ ಇಲ್ಲ ದೇವತೆಗಳಿಗೆ. ಸ್ವಾಮಿ, ನೀ ಕೊಟ್ಟದ್ದು ನನ್ನ ಭಾಗ್ಯ. ಅದು ದೇವತೆಗಳ ಪ್ರವೃತ್ತಿ ಏನು ಅಂದರೆ, ಗುರುಗಳಲ್ಲಿ ಭಗವಂತನಲ್ಲಿ ಆ ಹೇಳಿದ್ದೆಲ್ಲ ನಮ್ಮ ಒಳ್ಳೆದಕ್ಕೆ ಅಂತಿರುತ್ತೆ, ಅಲ್ಲಿ ಮಾತೇ ಕಡಿಮೆ ಆಗಿರುತ್ತೆ. ಹಾಗ್ಯಾಕೆ ಹೀಗ್ಯಾಕೆ ಚರ್ಚೆ ಅದು ಇದು ಏನೇನಿರಲ್ಲ, ಜಸ್ಟ್ ಸೇ ಅಂಡ್ ಆಕ್ಟ್, ಡೂ ಆರ್ ಡೈ ಅಷ್ಟೇ, ಇನ್ನೇನಿಲ್ಲ. ಆ ಥರ ಹೋಗ್ತಿರ್ತಾರೆ. ಆ ರೀತಿಯಲ್ಲಿ ದೇವತೆಗಳು ದೇವರು ಹಿಡದದ್ದ ಹೇಳಿದ್ದಕ್ಕೆ ಪುಚ್ಛ ಹಿಡದೇ ಬಿಟ್ರು, ಸಂಶಯವಿಲ್ಲದೆ. ಯಾಕೆ, ನೀನು ಹೇಳಿದರೆ ಅಮಂಗಳವೂ ಮಂಗಳವಾಗುತ್ತಯ್ಯ, ಅದಕ್ಕೆ ಪುಚ್ಛವನ್ನು ಹಿಡಿತಾ ಇದ್ದಾರೆ. ಮಥನ ಮಾಡತಾ ಇದ್ರೆ ಪರ್ವತ ಹಾರತಾ ಇದೆ. ಹೇಗೆ, ಈ ಹುರಿಯೋ ಪುಟ್ಟಿಯಲ್ಲಿ ಬೀಜಗಳೆಲ್ಲ ಹಾರುತ್ತಲ್ಲ, ಯಾವುದು ಅರಳೆಲ್ಲ, ಅದು ವಾದಿರಾಜರ ಶಬ್ದ ಪ್ರಯೋಗ ಮಾಡುತ್ತಾರೆ, ಭರ್ಜಿತ ಬೀಜವತ್, ಹುರಿದ ಬೀಜಗಳಂತೆ ಮೇಲಕ್ಕೆ ಹಾರತಾ ಇತ್ತು ಅಷ್ಟು ದೊಡ್ಡ ಪರ್ವತ. ಆ ಪರ್ವತವನ್ನ ಅಜಿತನಾಮಕನಾಗಿ ಸಾವಿರ ಕೈಗಳಿಂದ ಒತ್ತಿ ಹಿಡಿತಾ ಇದ್ದಾನೆ. ಮೇಲಿಂದ ಅವನೇ, ಕೆಳಗಿಂದ ಅವನೇ. ಇನ್ನ ಇವರಿಗೆಲ್ಲ ಶಕ್ತಿ ಕಮ್ಮಿ ಆಗ್ತಾ ಇದ್ದರೆ ಅವರೆಲ್ಲರೊಳಗೂ ತಾನೇ ಪ್ರವೇಶ ಮಾಡಿ ಮಥನ ಮಾಡಿಸಿದ. ಒಬ್ಬೊಬ್ಬರು ಎಲ್ಲರೂ ಬಂದರು, ಅಪ್ಸರಶಾಸ್ತ್ರೀಯರು ಬಂದರು, ಕಾಮಧೇನು, ಕಲ್ಪತರು, ಚಿಂತಾಮಣಿ, ಉಚ್ಚೈಶ್ರವ ಎಲ್ಲರೂ ಬರ್ತಾ ಇದ್ದರೆ, ನನಗಿದು ನಿನಗದು ಅಂತ ಯಾರ್ಯಾರಿಗೆ ಬೇಕಾಗಿದ್ದವರವರು ತಗೊಳ್ತಾ ಇದ್ದಾರೆ. ಯಾರಿಗೂ ಸಲ್ಲದ ವಸ್ತು ಲಕ್ಷ್ಮೀದೇವಿ. ಹೊರಗೆ ಬಂದು ಎಲ್ಲರ ಅವಗುಣಗಳನ್ನು ಎಣಿಸಿ ಸ್ವಾಮಿಯ ಸರ್ವೋತ್ತಮತ್ವ, ಇವನೇ ಸರ್ವೋತ್ತಮ ಅಂತ ಸ್ಥಾಪನೆ ಮಾಡಿ ಅವನ ಕೊರಳಲ್ಲಿ ಹಾರವನ್ನು ಹಾಕಿದ್ಲು. ದೈತ್ಯರ ಸ್ವಭಾವ ನನಗೇ ಎಲ್ಲ ಬೇಕು ಅಂತ, ದೇವತೆಗಳ ಸ್ವಭಾವ ಹಂಚಿ ತಿನ್ನೋದು. ಬಂದ ಕಲಶವನ್ನ, ಅಮೃತ ಕಲಶವನ್ನ ಕದೀಲಿಕ್ಕೆ ನೋಡುತ್ತಾ ಇದ್ದಾರೆ ದೈತ್ಯರು. ಧನ್ವಂತರಿ ಕೈಯಿಂದ ಸಾಧ್ಯವಿಲ್ಲ, ದೇವ ಬಿಟ್ಟುಕೊಟ್ಟ, ಇವರ ಬುದ್ಧಿ ತೋರಿಸಬೇಕು ಜಗತ್ತಿಗೆ, ಇವರಿಗೆ ಶಿಕ್ಷೆ ಆಗಬೇಕು. ಇಬ್ಬರೂ ಸೇರಿ ಮಥನ ಮಾಡಿದಾಗ ಒಟ್ಟಿಗೆ ಸ್ವೀಕಾರ ಮಾಡದೆ ನಮಗೇ ಬೇಕು ಇವರಿಗಿರಬಾರ್ದೆಂಬ ಬುದ್ಧಿ ತೋರಿದರಲ್ಲ, ಅದಕ್ಕೆ ಇವರಿಗೆ ಅಮೃತ ಇಲ್ಲ, ದುಷ್ಟಬುದ್ಧಿಗಳಿಗೆ ಅಮೃತ ಇಲ್ಲ. ಅದಕ್ಕೆ ತಾನು ಸುಮ್ಮನೆ ಕೈಕೊಡ ಕೈಯಿಂದ ಅಮೃತ ಕಲಶವನ್ನು ಬಿಟ್ಟ. ಅವರೆಲ್ಲ ಅಮೃತ ತಗೊಂಡ್ರು, ಯಾರಿಗೂ ಕುಡಿಯಲಿಕ್ಕಾಗಿಲ್ಲ. ಯಾಕೆ, ಒಬ್ಬರ ಬಾಯಿಗೆ ಬಂದಾಗ ಇನ್ನೊಬ್ಬ ಸೆಳೆಯುತ್ತಾ ಇದ್ದ. ನಾನೇ ಕುಡಿಯಬೇಕು, ನಾನೇ ನಾನೇ, ಅಹಂಕಾರ ಒಳಗೆ ತುಂಬಿತ್ತು, ಅಮೃತ ಒಳಗೆ ಹೋಗ್ತಾ ಇಲ್ಲ ಅವರಿಗೆ. ಅದಕ್ಕೆ ನಮಗೂ ಹೇಳ್ತಾರೆ, ಈ ಅಮೃತವೇ ಒಳಗೆ ಹೋಗ್ಲಿಕ್ಕೆ ಅಹಂಕಾರ ಅಡ್ಡಿಯಾದರೆ ಶಾಸ್ತ್ರಾಮೃತ ಒಳಗೆ ಹೋಗುತ್ತಾ, ಅಹಂಕಾರ ಇದ್ರೆ ಹೋಗೋದೇ ಇಲ್ಲ. ಆ ರೀತಿಯಲ್ಲಿ ಭಗವಂತ ಮೋಹಿನಿ ರೂಪದಲ್ಲಿ ಬರ್ತಾ ಇದ್ದಾನೆ. ಲಕ್ಷ್ಮೀದೇವಿಯೂ ಅಂದುಕೊಂಡ್ಲಂತೆ, ಆ ರೂಪವನ್ನು ನೋಡಿ ಹೆಣ್ಣು ಅಂದರೆ ಹೀಗಿರಬೇಕು, ಇವನಿಗೆ ಇನ್ನೊಂದು ಹೆಣ್ಣ್ಯಾಕೆ. ಆ ದೇವರು ಉಟ್ಟ ಸೀರೆ ನಿರಿಗೆಯನ್ನು ನೋಡಿ ದೇವತಾ ಸ್ತ್ರೀಯರೆಲ್ಲ ಸರಿ ಮಾಡಿಕೊಂಡಂತೆ, ಸೀರೆ ಹೀಗೆ ಉಡ್ಬೇಕಾ ಅಂತ. ಅಷ್ಟು ಸುಂದರ ಮೂರ್ತಿ. ಅವನನ್ನು ನೋಡಿದರು ದೈತ್ಯರು, ಯಾರು ನೀನು, ನಮಗೆ ಅಮೃತ ಬಡಿಸ್ತೀಯಾ ಅಂತ ಕೇಳಿದರು. ಹೇಳಿದ ಸ್ವಾಮಿ, ನಾನು ಬಡಿಸ್ತೇನೆ, ನನ್ನ ಖುಷಿ ಬಂದಂತೆ ಬಡಿಸ್ತೇನೆ, ಯಾರೂ ಶಬ್ದ ಮಾಡಬಾರದು, ಹೊರಟು ಹೋಗ್ತೇನೆ. ಅವಾಗ ನೀನಿದ್ರೆ ಸಾಕು, ನಿನ್ನ ನೋಟ ನಮಗೆ ಸಾಕು ಅಂತ ಕೇಳಿದರು. ಅದನ್ನೇ ಸತ್ಯ ಮಾಡಿದ. ಇವರಿಗೆ ಪಂಕ್ತಿಯಲ್ಲಿ ಊಟ ಬಡಿಸಿದ, ಅವರಿಗೆ ನೋಟ ಬಡಿಸಿದ, ಇಷ್ಟೇ ಮಾಡಿದ. ಮೋಸ ಮಾಡಿ ಬಂದವನ ತಲೆ ಕತ್ತರಿಸಿದ ರಾಹುವಿನದ್ದು. ನಂತರ ವಿಶೇಷವಾಗಿ ಶಂಖಚಕ್ರಧಾರಿಯಾಗಿ ಪ್ರತ್ಯಕ್ಷನಾಗ್ತಾ ಇದ್ದಾನೆ. ದೈತ್ಯರಿಗೆ ಗೊತ್ತಾಯಿತು ವಿಷ್ಣು ಮೋಸ ಮಾಡಿದ. ಇಲ್ಲೆಲ್ಲ ಸ್ವಲ್ಪ ಪ್ರವೃತ್ತಿ ಹೇಗಿರುತ್ತೆ ಜೀವರದ್ದು ಅಂದರೆ, ಇನ್ನೇನು ನಾವು ಅಮೃತ ಕುಡಿದವಲ್ಲ, ನಮ್ಮ ಕೆಲಸ ನಾವು ಮಾಡ್ಕೋಬಹುದು, ಇನ್ನು ದೇವರ್ಯಾಕೆ. ಅದಕ್ಕೆ ಸ್ವಾಮಿ ಅಮೃತ ಕುಡಿದವಲ್ಲ, ಆಯ್ತಪ್ಪ ಯುದ್ಧ ಮಾಡಿ. ದೈತ್ಯರು ಭೀಕರ ಮಾಯಾ ಪ್ರಯೋಗ ಮಾಡಿದರೆ ಕಂಗಾಲಾದರು. ಅವಾಗ ಸ್ವಾಮಿಯೇ ಬಂದ, ಸರಿ ಅಂತ ಸುದರ್ಶನ ಚಕ್ರದಿಂದ ಮಾಯೆಯನ್ನು ಕತ್ತರಿಸಿದ. ಕತ್ತರಿಸಿ ಅವರಿಗೆ ಅನುಗ್ರಹ ಮಾಡಿದರೆ ಯುದ್ಧದಲ್ಲಿ ದೇವತೆಗಳಿಗೆ ಜಯ ಆಯಿತು. ದೈತ್ಯರ ಪರಾಜಯ, ಬಲಿಮಹಾರಾಜನ ಮೃತ್ಯು ಆಯಿತು. ಸತ್ತು ಹೋದಂಥ ಬಲಿಮಹಾರಾಜನನ್ನು ಶುಕ್ರಾಚಾರ್ಯರ ಮುಂದೆ ತರ್ತಾ ಇದ್ದಾರೆ. ಶುಕ್ರಾಚಾರ್ಯರು ಮೃತ ಸಂಜೀವಿನಿ ವಿದ್ಯೆಯಿಂದ ಬದುಕಿಸ್ತಾ ಇದ್ದಾರೆ. ಬದುಕಿಸಿದ್ದಕ್ಕೆ ಅಲ್ಲಿ ನೋಡಿ, ಮತ್ತು ಅದೇ ಸೂತ್ರ, ತನಗೆ ಪ್ರಾಣ ಕೊಟ್ಟ ಗುರುಗಳಿಗೆ ಸರ್ವಸ್ವ ಸಮರ್ಪಣೆ ಮಾಡಿದ, ತನ್ನ ಸಮಸ್ತವೂ ಸಮರ್ಪಣೆ ಮಾಡಿಕೊಂಡದ್ದಕ್ಕೆ ಗುರುಗಳು ಪ್ರೀತರಾದರು. ವಿಶ್ವಜಿತಿ ಯಾಗವನ್ನು ಮಾಡಿಸ್ತಾ ಇದ್ದಾರೆ. ಮಾಡಿಸಿ ಅವರಿಂದ ಅಲ್ಲಿ ಯಜ್ಞಕುಂಡದಿಂದಲೇನೆ ರಥ ಬರ್ತಾ ಇದೆ, ಅಕ್ಷಯ ತುಣೀರ ಬರ್ತಾ ಇದೆ ಬತ್ತಳಿಕೆ, ನಂತರ ಧನುಸ್ಸು ಬರ್ತಾ ಇದೆ, ಕವಚ ಬರ್ತಾ ಇದೆ, ಕೊಟ್ಟು ಕಳಿಸ್ತಾ ಇದ್ದಾರೆ. ನೋಡಯ್ಯ, ನಿನ್ನದೇ ವಿಜಯ. ಯಾಕೆ? ನಿನ್ನ ಹಿಂದೆ ಬ್ರಾಹ್ಮಣರ ಗುರುಗಳ ಶಕ್ತಿ ಇದೆ, ಹೋಗು ಅಂದರು. ಬಂದ ಬಲಿಮಹಾರಾಜ ಸ್ವರ್ಗದ ಮುಂದೆ ನಿಲ್ತಾ ಇದ್ದಾನೆ, ಶಂಖಧ್ವನಿ ಮಾಡುತ್ತಾ ಇದ್ದಾನೆ. ಆವಾಗ ಇಂದ್ರದೇವರು ಕೇಳುತ್ತಾರೆ, ಯಾರನ್ನ? ಗುರುಗಳನ್ನ, ಬೃಹಸ್ಪತ್ಯಾಚಾರ್ಯರನ್ನ. ಈ ಶಂಖಧ್ವನಿಯಲ್ಲಿ ಅದೇನೋ ಶಕ್ತಿ ಕಾಣತಾ ಇದೆ, ಪ್ರಬಲವಾದಂಥ ಶಕ್ತಿ ಕಾಣತಾ ಇದೆ, ಹಿಂದೆ ಯಾವಾಗಲೂ ಹೀಗೆ ಇದ್ದಿಲ್ಲ. ಅವಾಗ ಹೇಳ್ತಾರೆ, ಹಿಂದೆ ಭೃಗುಕುಲ ಅವರದ್ದೆಲ್ಲ ತಪಶಕ್ತಿ ಕೂತಿದೆ, ನೀನು ಯುದ್ಧ ಮಾಡಿದರೂ ನಿನವೇ ಪರಾಜಯ, ಸುಮ್ಮನೆ ಹೋಗಿಬಿಡು ಅಂದಾಗ ಯುದ್ಧವಿಲ್ಲದೆ ಸ್ವರ್ಗ ಬಲಿಮಹಾರಾಜರ ಕೈಗೆ ಸಿಕ್ಕಿತು. ಒಟ್ಟಾರೆ ಏನು ಕಾರಣ? ಗುರು ಕೃಪಾ ಕಾರಣ ಅಂತ ಹೇಳುತ್ತಾರಲ್ಲಿ. ಸರಿ, ಇಷ್ಟಾದ ಮೇಲೆ ಮಗನಿಗೆ ತನ್ನ ರಾಜ್ಯ ಹೋಯಿತಲ್ಲ, ಸ್ಥಾನ ಹೋಯಿತು, ಅದಕ್ಕೆ ತಾಯಿಗೆ ನೋವಾಯಿತು. ಇಲ್ಲ ಅಂದರು, ಅದಿತಿ ದೇವಿ ಅಂಥವಳಲ್ಲ, ಆದರೆ ಇಂದ್ರದೇವರಿಗೆ, ಇಂದ್ರ ಪದ ಅಂದರೆ ಜಗತ್ತಿಗೆ ಸೇವಾ ಮಾಡುವಂಥ ಅದ್ಭುತ ಸೌಭಾಗ್ಯ. ಅಯ್ಯೋ, ನನ್ನ ಮಗನಿಗೆ ಆ ಸೌಭಾಗ್ಯ ತಪ್ಪಿತಲ್ಲ ಅಂತ ಆಕೆ ಕಶ್ಯಪರನ್ನು ಪ್ರಾರ್ಥನೆ ಮಾಡಿದರೆ ಕಶ್ಯಪರು ಪಯೋವ್ರತವನ್ನು ಉಪದೇಶ ಕೊಡತಾ ಇದ್ದಾರೆ. ಪಯೋವ್ರತ ಅಂದರೆ ಏನು? ಸಾಮಾನ್ಯವಾಗಿ ನಮ್ಮಲ್ಲಿ ಇಷ್ಟು ದಿನಗಳ ಕಾಲ ಹಾಲು ಕುಡಿದಿರೋದು, ಕೊನೆಗೂ ಒಂದು ದಿವಸ ಉದ್ಯಾಪನೆ ಅಂತ ಮಾಡುವುದು ಅಂತಿದೆ. ಇಲ್ಲ, ನಿಜವಾದ ಇದು ಅಂದರೆ ನಿತ್ಯ ಕ್ಷೀರದಿಂದ ಪರಮಾನ್ನ ಆಗಬೇಕು, ನಿತ್ಯವೂ ಹೋಮ ಆಗಬೇಕು, ನಿತ್ಯವೂ ಬ್ರಾಹ್ಮಣ ಭೋಜನ ಆಗಬೇಕು, ನಿತ್ಯ ಇವರು ಅಲ್ಲಿ ಹೇಳಿದ ಒಂದು ಇತಿಮಿತಿಯಲ್ಲಿ ಕ್ಷೀರವನ್ನು ಸ್ವೀಕಾರ ಮಾಡಬೇಕು. ಆ ಸ್ವೀಕಾರ ಮಾಡುವುದು ಮಾತ್ರ ಕ್ಷೀರವ್ರತ ಅಲ್ಲ, ಪಯೋವ್ರತ. ಸಮಯವೆಲ್ಲ ದೇವರ ಧ್ಯಾನದಲ್ಲಿ ಕಳೆಯಬೇಕು, ಅದು ಪಯೋವ್ರತ. ಆದ್ದರಿಂದ ಭಗವಂತ ಮೆಚ್ಚಿದ, ಮೆಚ್ಚಿ ವಿಶೇಷವಾಗಿ ಹೇಳ್ತಾ ಇದ್ದಾನೆ, ಅದಿತಿ ನಿನಗೆ ಬೇಕಾಗಿದ್ದು ನಿನ್ನ ಮಗನಿಗೆ ರಾಜ್ಯ ಹೋಗ್ತಾನೆ, ಆದರೆ ಬಲಿಯನ್ನ ಬಡದು ತಗೊಂಬೋಣ ಅಂದರೆ ಬಲಿ ನನ್ನ ಭಕ್ತ, ಆದ್ದರಿಂದ ನಾನು ಬೇಡಿ ತಗೊಳ್ತೇನೆ. ಅವಾಗಂದ್ರು, ನೀನು ಬೇಡ್ತೀಯನಪ್ಪ? ನಾವೇ ಪಕ್ಕ ಮನೆಯವರ ಹತ್ರ ಏನಾದರೂ ಬೇಡಬೇಕಾದ್ರೆ ತುಂಬ ದುಃಖ ಪಡ್ತೀವಿ, ಛೇ ನಾವು ಇನ್ನೊಬ್ಬರನ್ನ ಬೇಡೋದ ಅಂತ. ಅಂತಹದ್ದು ಭಗವಂತ, ಬ್ರಹ್ಮಾಂಡಕ್ಕೆ ನಿಯಾಮಕ. ಒಬ್ಬ ಜೀವಿ ಹತ್ತಿರ ಕೈ ಚಾಚಿ ಬೇಡೋದು ಅಂದರೆ ಅದೆಷ್ಟು ಶೇಮ್ಫುಲ್ ಆ್ಯಕ್ಷನ್ ಅಂತ ನಾವಂತೀವಲ್ಲ. ಹಾಗೆ ಹೇಳ್ತಾರೆ ಸ್ವಾಮಿಗೆ, ಅದು ಯಾವುದೂ ಇಲ್ಲ, ಗರ್ವವೇ ಇಲ್ಲ. ಬರ್ತಾ ಇದ್ದಾನೆ, ವಾಮನನಾಗಿ ಪ್ರಾದುರ್ಭೂತನಾಗ್ತಾ ಇದ್ದಾನೆ. ಉಪನಯನ ಅಂದರೆ ಎಲ್ಲರಿಗೆ ಇನ್ನೊಂದು ಕಣ್ಣು ಅವನೇ, ಅವನಿಗೆ ಉಪನಯನ ಮಾಡಿದರು. ನಂತರ ಉಪನಯನ ಕಾಲಕ್ಕೆ ಎಲ್ಲರಿಂದ ಉಡುಗೊರೆ ತಗೊಂಡ, ಕೆಲವರು ದರ್ಭೆಗಳು ಕೊಟ್ಟರು, ಕೌಪೀನ ಕೊಟ್ಟರು, ಕಮಂಡಲು ಕೊಟ್ಟರು, ನಂತರ ಸಮಿತ್ತುಗಳು ಕೊಟ್ಟರು, ಹಾವಿಗೆ ಕೊಟ್ಟರು, ಛತ್ರಿ ಕೊಟ್ಟರು. ಬಹಳ ಸುಲಭವಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ರೂಪ ವಾಮನ ಸುಂದರವಾದ ರೂಪ ಅಂತ ಹೇಳ್ತಾರೆ. ಅದಕ್ಕೆ ವಾದಿರಾಜರು ಹೇಳ್ತಾರೆ, ಧ್ಯಾನಾರ್ಹ ವಾಮನತನು. ಧ್ಯಾನಕ್ಕೆ ಸುಲಭವಾದ ರೂಪ, ಮೈ ಮೇಲೆ ಒಂದು ಆಭರಣ ಇಲ್ಲ, ಬರೀ ಹುಡುಗ ಒಂದು, ಮೈ ಮೇಲೆ ಒಂದು ಚೂರು ಇಲ್ಲ, ಒಂದು ಜನಿವಾರ ಹಾಕ್ಕೊಂಡಿದ್ದಾನೆ, ಉಡುದಾರ, ಕೌಪೀನ, ಒಂದು ಛತ್ರ, ಒಂದು ನಂತರ ಕಮಂಡಲು, ನಂತರ ದರ್ಭೆಗಳು ಹಿಡ್ಕೊಂಡಿದ್ದಾನೆ, ಹಾವಿಗೆ ಹಾಕ್ಕೊಂಡಿದ್ದಾನೆ. ಧ್ಯಾನ ಮಾಡ್ಲಿಕ್ಕೆ ಸುಲಭ. ಅದಕ್ಕೆ ಆ ಭಗವಂತ ಹೊರಡತಾ ಇದ್ದಾನೆ ಬಲಿಯ ಯಜ್ಞವಾಟಕ್ಕೆ. ಯಜ್ಞವಾಟದಲ್ಲಿ ಇರತಕ್ಕಂಥ ಎಲ್ಲ ಋತ್ವಿಜರು ಅಗ್ನಿಗಳ ಸಹಿತ ಎದ್ದು ನಿಲ್ಲುತ್ತಾ ಇದ್ದಾರೆ ಆ ತೇಜಸ್ಸನ್ನು ನೋಡಿ. ಅವಾಗ ಬಲಿ ಮಹಾರಾಜನಿಗೆ ಬಹಳ ಆನಂದ ಆಗ್ತಾ ಇದೆ. ಆ ಸುಂದರವಾದ ವಟುವನ, ಚಿಕ್ಕ ವಟುವನ ನೋಡಿ, ಹೇ ವಟು ನಿನಗೇನು ಬೇಕು ಹೇಳು. ಪಾದ ತೊಳೆದ, ಲಕ್ಷ್ಮೀದೇವಿ ಮಾತ್ರ ಮುಟ್ಟುವ ಪಾದ ತೊಳೆದ, ತಲೆ ಮೇಲೆ ಹಾಕ್ಕೊಂಡ. ನಂತರ ಕೇಳ್ತಾನೆ, ಹೇ ವಟು ಏನು ಬೇಕು ಕೇಳುತ್ತಾನೆ. ಕೇಳಲಿಕ್ಕೆ ಮೊದಲು ಆ ಇಡೀ ವಂಶವನ್ನೇ ಸ್ತೋತ್ರ ಮಾಡುತ್ತಾನೆ. ಅಂದರೆ ಯಾಚಕರ ಲಕ್ಷಣ ಏನು ಅಂತ ತೋರಿಸಿಕೊಡುತ್ತಾನೆ. ಮೊದಲೇ ಯಾಚನೆ ಮಾಡಬೇಡಿ, ಆ ಯಾರು ಕೊಡ್ತಾರೋ ಅವರ ವಂಶವನ್ನು ಚೂರು ಹೊಗಳಿ, ಅವರು ಚೂರು ಹಿಂದಕ್ಕೆ ಹೋಗಲ್ಲ ಕೊಡುವ ಕಾಲಕ್ಕೆ ಅಂತ ಸೂತ್ರಗಳು ಹೇಳಿಕೊಡ್ತಾನೆ. ಹೊಗಳಿದ ನಂತರ ಹೇಳ್ತಾನೆ, ನೀನು ನಿನ್ನ ವಂಶಕ್ಕೆ ತಕ್ಕಂತೆ ಕೊಟ್ಟ ಮಾತಿನಿಂದ ಹಿಂದಕ್ಕೆ ಹೋಗದೇ ಇರುವವನಯ್ಯ ನೀನು ಅಂತ ಹೇಳಿದರು. ಯಾಕೆ ಇವರು ಮಾತು ಕೊಟ್ಟಾಗ ಗುರುಗಳು ಬೇಡ ಅಂತಾರೆ, ಅದಕ್ಕೆ ಕಾಲಿಗೆ ಬಂದ ಹಾಕ್ತಾ ಇದ್ದಾನೆ ಭಗವಂತ. ಸರಿ ಕೇಳಪ್ಪ, ತುಂಬ ಮಾತಾಡ್ತಾ ಇದ್ದಿ ಹುಡುಗ, ಇಷ್ಟು ಕೇಳ್ತಾ ಇದ್ದಿ, ಏನು ಬೇಕು ನಿನಗೆ? ಮೂರು ಪಾದ ನನ್ನ ಪಾದದಿಂದ ಕೊಡು ಅಂದ. ಕ್ಲಾಸ್ ಇದೆ ಅಲ್ಲಿ, ನಿನ್ನ ಪಾದದಿಂದಲ್ಲ ನನ್ನ ಪಾದದಿಂದ ಅಂದ. ಯಾಕೆ ರಾಜನ ಪಾದದಿಂದ ಕೊಟ್ಟರೆ ಸ್ವಲ್ಪ ಬರುತ್ತೆ, ಇವನ ಪಾದ ದೊಡ್ಡದಾಗುತ್ತೆ, ಅದಕ್ಕೆ ನನ್ನ ಪಾದದಿಂದ ಕೊಡು ಅಂದಾಗ ಬಲಿ ಮಹಾರಾಜ ಅಂದ, ಅಲ್ಲಯ್ಯ ನನ್ನಂಥ ಕೊಡುಗೈದಾನೆ ಹತ್ರ ಬಂದು ನೀನು ಇಷ್ಟೇನಾ ಕೇಳೋದು? ಅವಾಗಂತಾನೆ, ನನಗೆ ಮೂರು ಪಾದದಿಂದ ತೃಪ್ತಿ ಬಾರದಿದ್ದರೆ ನೀನು ದ್ವೀಪ ಇಡಿ ಕೊಟ್ಟರು ತೃಪ್ತಿ ಬರಲ್ಲಯ್ಯ. ಅಸಂತುಷ್ಟೋ ದ್ವಿಜೋ ನಷ್ಟ ಅಂತ. ಬ್ರಾಹ್ಮಣ ಅನ್ನೋವನಿಗೆ ತೃಪ್ತಿ ಇರಬೇಕು, ತೃಪ್ತಿ ಇಲ್ಲದಿದ್ದರೆ ಬ್ರಾಹ್ಮಣ್ಯವೇ ಹೋಗಿಬಿಡುತ್ತೆ, ನನಗಿಷ್ಟು ಸಾಕು. ಸರಿ, ದಾನ ಕೊಡಲಿಕ್ಕೆ ಹೋಗುವಾಗ ಅವಾಗ ಹೇಳುತ್ತಾರೆ ಶುಕ್ರಾಚಾರ್ಯರು, ಏಷ ವೈರೋಚನೆ ಸಾಕ್ಷಾತ್ ವಿಷ್ಣುರವ್ಯಯ, ಇವನು ವಿಷ್ಣುವಯ್ಯ ನೋಡು, ಕೊಡಬೇಡ. ಆವಾಗ ನಮ್ಮ ತಲೆಗೆ ಕಲ್ಪನೆ ಬರುತ್ತೆ, ಶುಕ್ರಾಚಾರ್ಯರು ಅಂದರೆ ದೇವರಿಗೆ ವಿರೋಧಿ, ದೈತ್ಯರ ಗುರುಗಳಲ್ವಾ, ಹೀಗೆ ಹೇಳಿದರು ಅಂತ ತಪ್ಪಾದ ಕಲ್ಪನೆ. ಅದಕ್ಕೆ ಹೇಳ್ತಾರೆ, ಭಗವಂತನ ಏಕಾಂತ ಭಕ್ತರು, ಪರಮ ಪೂಜ್ಯರು ಶುಕ್ರಾಚಾರ್ಯರು, ನಾವು ನಿತ್ಯ ನಮಸ್ಕಾರ ಮಾಡಬೇಕು ಅವರಿಗೆ. ಇಂದ್ರದೇವರು ಸದಾ ನಮಸ್ಕಾರ ಮಾಡೋದೇ ಅವರಿಗೆ. ಬೃಹಸ್ಪತ್ಯಾಚಾರ್ಯರ ಜೊತೆಗೆ ಶುಕ್ರಾಚಾರ್ಯರಿಗೆ ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಅವರ ಸ್ಥಾನ ಅಂತಾದ ದೊಡ್ಡವರವರು, ಅವರು ದೈತ್ಯರಿಗೆ ಗುರುಗಳಾಗಿ ದೇವರು ಹೇಳಿದ್ದಕ್ಕಿದ್ದಾರಷ್ಟೇ ಹೊರತು ಅವರು ತಾವಾಗಿ ಅಲ್ಲಿ ಕೊಡಬೇಕು ಅಂತಲೇ ಕೂತಿಲ್ಲ ಅಷ್ಟೆ. ನಂತರ ವಿಶೇಷವಾಗಿ ಶುಕ್ರಾಚಾರ್ಯರು ಯಾಕೆ ಹಾಗೆ ಹೇಳಿದ್ರು ಅಂದರೆ, ಶಿಷ್ಯ ದೇವರಿಗೆ ಕೊಡ್ತಾ ಇದ್ದಾನೆ, ದೇವರು ಅಂತ ಗೊತ್ತಿಲ್ಲದೆ ಕೊಡ್ತಾ ಇದ್ದಾನೆ, ಯಾರೋ ಬ್ರಾಹ್ಮಣ ಅಂತ ಕೊಡ್ತಾ ಇದ್ದಾನೆ. ಫಲ ಎಷ್ಟು ಬರುತ್ತೆ? ಸ್ವಲ್ಪೇ ಬರುತ್ತೆ. ಅಷ್ಟೇ ಅಲ್ಲ, ಎರಡು ಪಾದಕ್ಕೆ ಎಲ್ಲ ಅಳೆದು ಇನ್ನೊಂದು ಪಾದಕ್ಕೆ ಕೊಟ್ಟಿಲ್ಲ ಅಂತ ಕಟ್ಟಿ ಹಾಕಿದಾಗ ಯಾಕಾದರೂ ಕೊಟ್ಟೆ ಅಂತ ಬುದ್ಧಿಗೆ ಬಂದರೆ ಕೃಷ್ಣಾರ್ಪಣ ಎಲ್ಲ ಹೋಯಿತು. ಅದಕ್ಕೆ ತಯಾರಿ ಮಾಡಬೇಕು ಶಿಷ್ಯನನ್ನ ಅಂತ ಹೇಳಿದರು. ಅವಾಗ ಹೇಳುತ್ತಾನೆ ಬಲಿ ಮಹಾರಾಜ, ನಿಮ್ಮಂಥ ಜ್ಞಾನಿಗಳು ಯಾರ ಪಾದವನ್ನು ಹಿಡಿದು ಸಮಸ್ತ ಸಮರ್ಪಣೆ ಮಾಡುತ್ತೀರೋ ಆ ಸ್ವಾಮಿ ನನ್ನ ಮುಂದೆ ಕೈ ಚಾಚಿದ್ದಾನೆ, ನಾನು ಬಿಡಲ್ಲ. ಏನು ಬೇಕಾದರೂ ಆಗಲಿ, ಭಗವಂತ ಏನು ನನಗೆ ಶಿಕ್ಷಾ ಮಾಡಲು ಮಾಡಲಿ, ಶ್ರೀಹರಿ ನಾನು ಬಿಡಲ್ಲ ಅಂತ ದಾನ ಕೊಡಲಿಕ್ಕೆ ಬರ್ತಾನೆ. ಹೇಳುತ್ತಾರೆ, ಇನ್ನ ಶಿಷ್ಯನ ಮೇಲೆ ಚೂರ ಅಭಿಮಾನ ಉಳಿತಂತೆ. ಏನದು ಅಂದರೆ, ಅಯ್ಯೋ ಇವನು ಕಷ್ಟಪಡ್ತಾನಲ್ಲ ಅಂತ ಆ ನೀರಿನ ಧಾರೆ ಬರುವ ಆ ಗಿಂಡಿಯ ತೂತಿನಲ್ಲಿ ಅಡಗಿದ್ರು ಅಂದರು. ಅದನ್ನು ವಾಜರಾಜರು ಹೇಳ್ತಾರೆ, ಶುಕ್ರೇ ವಕ್ರೇಪಿ ಹರ್ತಾರಂ ಬಲಿರಾಜ್ಯಂ ಮಹಾಪ್ರಭುಂ ಅಂತ. ಸ್ವಾಮಿ ದರ್ಭೆಯಿಂದ ತಿವದ ಒಳಕ್ಕೆ ಒಂದು ಕಣ್ಣು ಹೋಯಿತವರದ್ದು. ಯಾವುದು? ಅಭಿಮಾನದ ಕಣ್ಣು ಹೋಯಿತು, ಜ್ಞಾನದ ಕಣ್ಣು ಉಳಿಯಿತು ಅಂದರು. ನಂತರ ಸ್ವಾಮಿ ಸ್ವೀಕಾರ ಮಾಡುತ್ತಿದ್ದಾನೆ, ಎರಡೇ ಪಾದಕ್ಕೆ ಎಲ್ಲ ಅಳದ, ಅಂದರೆ ತಲೆಗೆ ಕಲ್ಪನೆ ಬಂದಿತ್ತು ಅವನ ಪಾದದಷ್ಟು ಭೂಮಿ ಇದೆ, ಅವನ ಪಾದದಷ್ಟು ಆಕಾಶವಿದೆ ಅಂತ ತಿಳಿಯಬೇಡಿ, ಅದರ ಒಳಗೆ ಅಡಗಿ ಹೋಯಿತು. ಎಷ್ಟು? ಅತ್ಯತಿಷ್ಟ ದಶಾಂಗುಲಂ ಅಂತ. ಹನ್ನೆರಡು ಅಂಗುಲ ಒಂದು ಅಡಿಗೆ ಹೌದಲ್ಲವೋ, ಅದರಲ್ಲಿ ಎರಡಂಗುಲದೊಳಗೆ ಬಂತು ಭೂಮಿ ಆಕಾಶ, ಮಿಕ್ಕದ್ದೆಲ್ಲ ಉಳಿದೋಯ್ತು, ಅದಕ್ಕೇನು ಕೊಡ್ತೀಯಾ ಅಂತ ಕೇಳಿಲ್ಲ, ಇರಲಿ ಬಿಡು ಅಂದ. ಇನ್ನು ಮೂರನೇ ಪಾದಕ್ಕೇನು ಕೊಡ್ತೀಯಾ ಏನೂ ಇಲ್ಲ ಅಲ್ಲಿ. ಅದಕ್ಕೆ ತನ್ನ ಶಿರಸ್ಸನ್ನೇ ತೋರತಾ ಇದ್ದಾನೆ, ನನ್ನನ್ನೇ ಅರ್ಪಣೆ ಮಾಡುತ್ತೇನೆ ಹರಿಯೇ ಅಂದಾಗ ಕಟ್ಟಿ ಹಾಕಿದ ಸ್ವಾಮಿ. ಅಲ್ಲ, ಇಷ್ಟು ಸಮರ್ಪಣೆ ಮಾಡಿಕೊಂಡಾಗ್ಲೂ ಕಟ್ಟಿ ಹಾಕಿದ ಯಾಕೆ? ಅದಕ್ಕುತ್ತರ ಯಾರು ಕೊಟ್ಟರು ಅಂದರೆ ಹೆಂಡತಿ ಕೊಡ್ತಾ ಇದ್ದಾಳೆ. ಬ್ರಹ್ಮದೇವರು ಸ್ತೋತ್ರ ಮಾಡಿದರು ಅಯ್ಯ ಅನುಗ್ರಹ ಮಾಡು ಅಂತ, ಒಳಕೂತವರು ಸ್ತೋತ್ರ ಮಾಡಿದರು ಪ್ರಹ್ಲಾದರಾಜರು ಅನುಗ್ರಹ ಮಾಡು ಅಂತ. ಆದರೆ ಹೆಂಡತಿ ಹೇಳ್ತಾ ಇದ್ದಾಳೆ, ಅಯ್ಯ ನನ್ನ ಗಂಡ ತಪ್ಪು ಮಾಡಿದ, ಕ್ಷಮಾ ಮಾಡು. ಏನ್ ತಪ್ಪು ಮಾಡಿದಪ್ಪ? ಹೇಳ್ತಾರೆ, ನಿನ್ನ ವಸ್ತು ಜಗತ್ತಿನಲ್ಲಿ ಪ್ರತಿಯೊಂದು ನಿನ್ನದೇ, ನೀ ಕೊಟ್ಟದ್ದೇ, ನಿನಗೆ ಕೊಡುವಾಗ ನಂದು ಅಂತ ಕೊಟ್ಟ. ಅದರಿಂದ ಕದ್ದ ದೋಷ ಬಂತು. ಅರ್ಥ ಆಗಿಲ್ಲಲ್ವಾ? ಯಾರಾದರೂ ನಮ್ಮ ಮನೆಗೆ ಕೇಳದೆ ಒಳಗೆ ಬಂದು ನಮ್ಮದೇ ಬೆಳ್ಳಿ ತಂಬಿಗೆ ಇತ್ತು, ಅದನ್ನು ಕೇಳದೆ ತಗೊಂಡು, ನಮ್ಮದೇ ದುಡ್ಡಿತ್ತು ಅಲ್ಲಿ ಟೇಬಲ್ ಮೇಲೆ, ಅದು ಕೇಳದೆ ತಗೊಂಡು, ಅಲ್ಲೇ ತುಳಸಿ ದಳವೂ ಇತ್ತು ಅದನ್ನು ತಗೊಂಡು ನಮ್ಮ ಕೈಯಲ್ಲೇ ಇಟ್ಟರು, ಪಾಪ ಇಟ್ಟು ಕೃಷ್ಣಾರ್ಪಣ ಅಂದರು, ಅಂದು ಹೇಳಿದರು ನಿಮಗೆ ದಾನ ಅಂದರು, ಕೊನೆಗೊಂದು ಹೇಳಿದರು ಇದು ನಂದು ನಾ ಕೊಟ್ಟೆ ಅಂದರು. ನೀವೇನು ಮಾಡ್ತೀರಾ? ಹೋಗ್ಲಿ ಬಿಡು ಅಂತೀರಾ? ಏಟ್ ಹಾಕ್ತೀರಾ? ಯಾಕೆ? ನನ್ನ ವಸ್ತು ತಗೊಂಡದ್ದು ನಿಂದು ಅಂತ ಹೇಳಿದೀಯಲ್ಲಪ್ಪ, ಅಷ್ಟ್ಯಾಕೆ? ಯಾರು ನಿಮ್ಮ ಮನೆ ಮುಂದೆ ನಿಮ್ಮ ಪಾಡಿನೇ ಕೂತಿದ್ದೀರಾ, ತಂದು ಬೋರ್ಡ್ ಹಾಕಿದ, ಏನಂತ ಈ ಮನೆ ನಂದು ಅಂತ ಬೋರ್ಡ್ ಹಾಕಿದ, ನೀವು ಸುಮ್ಮನೆ ಇರ್ತೀರಾ? ಪೊಲೀಸ್ ಕಂಪ್ಲೇಂಟ್ ಕೊಡಲ್ವಾ? ಇಲ್ಲ ಹಾಕ್ಕೊಳ್ಳಿ ಬಿಡ್ರಿ ಅಂತ ಹೇಳ್ತೀರಾ? ಏನ್ರಿ, ಯಾಕೆ ಮಾತಾಡ್ತಾ ಇಲ್ಲ, ಕಂಪ್ಲೇಂಟೇ ಕೊಟ್ಬಿಡ್ತೀರಾ? ಮತ್ತೆ ದೇವರ ಸೊತ್ತು ದೇವರಿಗೆ ಕೊಡುವಾಗ ನಂದು ಅಂತ ಕೊಟ್ರೆ ಏನು ಶಿಕ್ಷೆ ಮಾಡಬೇಕಲ್ಲ, ಅದಕ್ಕೆ ಕಟ್ಟಿ ಹಾಕಿದ. ಅದಕ್ಕೆ ಆಕೆ ಮಾಡಿದ ಸ್ತೋತ್ರಕ್ಕೆ ದೇವ ಮೆಚ್ಚಿದ. ಬಲಿಮಹಾರಾಜ ತೆರೆ ತೋಗಿದ, ಹೌದು ಸ್ವಾಮಿ, ನಿಂದು ನಿನಗೆ ಕೊಡುವಾಗ ನಂದು ಅಂತ ಕೊಟ್ಟೆ. ಅದಕ್ಕೆ ದೇವ ಅನುಗ್ರಹ ಮಾಡಿದ, ಸರಿ ನೀನು ಸ್ವರ್ಗ ನನಗೆ ಕೊಟ್ಟಿಯಲ್ಲ, ಮೂರು ಲೋಕ ನನಗೆ ಕೊಟ್ಟಿಯ ದಾನ, ಅಷ್ಟೇ ಅಲ್ಲ ಸ್ವರ್ಗ ಕೊಟ್ಟಿಯಲ್ಲ, ಅದಕ್ಕಿಂತ ಜಾಸ್ತಿ ಕೊಡಬೇಕು ನಾನು. ಅದಕ್ಕೆ ಹೇಳ್ತಾರೆ, ಈ ಸ್ವರ್ಗ ಭೂಲೋಕದಲ್ಲಿರುವವರೆಲ್ಲ ಒಮ್ಮೆ ಸ್ವರ್ಗಕ್ಕೆ ಹೋಗಿ ಬರಬೇಕು ಅಂತ ಬಯಸ್ತಾರೆ. ಸ್ವರ್ಗದಲ್ಲಿ ಬಹಳ ಫೆಸಿಲಿಟಿ ಜಾಸ್ತಿ ಸ್ವರ್ಗದಲ್ಲಿ. ಅದಕ್ಕೆ ನಮ್ಮವರೆಲ್ಲ ದೀಪದಾನ ಮಾಡಿದ್ರು, ಯಾವ ದಾನ ಮಾಡಿದ್ರು ಸ್ವರ್ಗ 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 ಅಂತ ಒದ್ದಾಡ್ತಿರ್ತಾರೆ. ಅವತ್ತಾನೆ ಯಾವುದು ಈ ಅಪೂಪ ದಾನ ಅಧಿಕ ಮಾಸ, ಬೆಂಗಳೂರೆಲ್ಲ ಅಪೂಪ ಓಡಾಡ್ತಾ ಇರುತ್ತೆ, ಎಲ್ಲಿ ನೋಡಿದ್ರು 33 33 33. ಹೌದೇ, ಅದಕ್ಕೆ ಮತ್ತು ಏನು ತೂತಿರಬೇಕು. ತೂತಿಲ್ಲದ ಅಪೂಪ ಕೊಡಲಿಕ್ಕೆ ಯಾರಿಗೂ ಇಷ್ಟ ಇಲ್ಲ ನೋಡಿ. ಅಲ್ಲಿ ಅಪೂಪಕ್ಕೆ ಎಷ್ಟು ತೂತಿದ್ರೆ ಅಷ್ಟು ವಿಶೇಷ. ಯಾಕೆ ಅಲ್ಲಿ ಹಾಕಿದ್ದಾರೆ, ಅಪೂಪದಲ್ಲಿ ಎಷ್ಟು ತೂತಿದ್ರೆ ಆ ಒಂದೊಂದು ತೂತು 8000 ವರ್ಷ ಸ್ವರ್ಗವಾಸ ಅಂತ ಹಾಕಿದ್ದಾರೆ. ಅದಕ್ಕೆ ಬೇಕಾದಷ್ಟು ಆ ಅಪೂಪಕ್ಕೆ ತೂತುಗಳೆಲ್ಲ ಬೀಳುವಂತೆ ಮಾಡಿಸಿ ನಂತರ ಅದನ್ನು ದಾನ ಕೊಡ್ತಾ ಇರ್ತೀವಿ. ಯಾಕೆ? ಸ್ವರ್ಗ ಪ್ರಾಫಿಟ್ ಬೇಕು ಅಂತ. ಒಟ್ಟಾರೆ ಸ್ವರ್ಗ ಹೇಗಿರುತ್ತೋ ಗೊತ್ತಿಲ್ಲ, ನಿಜವಾಗಿ ನಾವು ಎಂದು ಹೋಗಿದ್ದೀವೇನೋ ಗೊತ್ತಿಲ್ಲ ಹಿಂದಿನ ಜನ್ಮಗಳಲ್ಲಿ, ಈಗಂತೂ ಅದರ ನೆನಪಿಲ್ಲ, ವಾಸನೆ ಇಲ್ಲ ಅಲ್ಲಿ ಹೇಗಿರುತ್ತೆ ಅಂತ. ಸ್ವರ್ಗವಾಸ ಬಹಳ ಚೆನ್ನಾಗಿರುತ್ತಂತೆ. ಹೇಗೆ ಅಂದರೆ, ಫಸ್ಟ್ ಪಾಯಿಂಟ್ ಯಾವುದು ಅಂದರೆ, ನಮಗೆ ರೋಗವಿರಲ್ಲ, ರೋಗದ ಬಾಧೆ ಇರಲ್ಲ, ಮಾನಸಿಕ ಬಾಧೆ ಇರಲ್ಲ, ಶರೀರ ಸುಗಂಧ ಭರಿತ, ಏನು ಬಯಸಿದರೆ ಎಲ್ಲ ನಾವು ಹೋಗಬೇಕಾಗಿಲ್ಲ, ಕಣ್ಣು ಮುಂದೆ ಪ್ರತ್ಯಕ್ಷ ಎಲ್ಲ ಫೆಸಿಲಿಟಿ ಇರುತ್ತೆ, ಆನಂದವಾಗಿರಬಹುದು, ಅಲ್ಲಿ ದುಃಖವೇ ಇಲ್ಲ, ಸಂತೋಷವಾಗಿರ್ತಾರೆ. ಅದಕ್ಕೆ ಸ್ವರ್ಗಕ್ಕೆ ಒಮ್ಮೆ ಹೋಗಿ ಸ್ವಲ್ಪ ಬರಬೇಕು ಅಂತ ಬಯಸ್ತಾರೆ. ಆದರೆ ಸ್ವರ್ಗದಲ್ಲಿರುವವರು ಒಮ್ಮೆ ಸುತಲ ಲೋಕಕ್ಕೆ ಹೋಗಬೇಕು ಅಂತ ಬಯಸ್ತಾರಂತೆ. ಸುತಲಂ ಸ್ವರ್ಗಿಭಿ ಪ್ರಾರ್ಥ್ಯಂ, ಸ್ವರ್ಗದಲ್ಲಿದ್ದವ್ರು ಕೇಳ್ತಾರಂತೆ. ಅದಕ್ಕೆ ಅಂಥ ಸುತಲ ಲೋಕಕ್ಕೆ ಅಧಿಪತಿಯಾಗು. ಇನ್ನೊಂದು ಉಳಿಯಿತು, ತನ್ನನ್ನೇ ಕೊಟ್ಟ, ಆತ್ಮಸಮರ್ಪಣೆ ಮಾಡಿಕೊಂಡ. ಅದಕ್ಕೆ ದೇವ ಅಂದ, ನಾನು ಕೊಡುತ್ತೇನೆ ನನ್ನನ್ನು, ಅಂದರೆ ನಿನ್ನ ಬಾಗಿಲು ಕಾಯುತ್ತೇನೆ, ನಿನ್ನ ಸೇವಕನಾಗಿ ಅಂತ ಪ್ರಹ್ಲಾದನನ್ನ ಮುಂದಿಟ್ಟುಕೊಂಡು ಕೂತಾಳೆ. ಪ್ರಹ್ಲಾದರಾದರ ಮೇಲೆ ದೇವರಿಗೆ ಅದೆಷ್ಟು ಅಭಿಮಾನವು, ನಾನು ಒಬ್ಬರೇ ಕೂಡಲ್ಲ ನಿನ್ನ ಮನೆ ಮುಂದೆ, ಪ್ರಹ್ಲಾದ ಇದ್ರೆ ಕೂಡುತ್ತೇನೆ ಅಂತ ಪ್ರಹ್ಲಾದನ ಮುಂದೆ ಇಟ್ಟುಕೊಂಡು ಕೂತಿದ್ದಾನೆ ಸ್ವಾಮಿ. ಅಲ್ಲಿ ಹೇಳುತ್ತಾನೆ, ನನ್ನ ಚಕ್ರ ನಿನ್ನ ಶಾಸನವನ್ನ ಉಲ್ಲಂಘನ ಮಾಡುವ ದೈತ್ಯರ ಸಂಹಾರ ಮಾಡುತ್ತೆ ಬಲಿ, ಹೆದರಬೇಡ ಅಂತ ಭಗವಂತ ಅನುಗ್ರಹ ಮಾಡಿದ. ಅವನೇ ಸತ್ಯವ್ರತ ಮಹಾರಾಜನ ಕೈಯಲ್ಲಿ ಅರ್ಘ್ಯ ಬಿಡುವಾಗ ನದಿಯಲ್ಲಿ ಮೀನಾಗಿ ಬಂದ. ಮೀನಾಗಿ ಬಂದವ ಬಿಡಲಿಕ್ಕೆ ಹೋದರೆ ಹೇಳಿದ, ನನ್ನನ್ನು ಬಿಡಬೇಡ, ಇನ್ನೊಂದು ಮೀನು ನುಂಗುತ್ತೆ ಅಂದಾಗ ಕಮಂಡಲದಲ್ಲಿ ಹಾಕ್ಕೊಂಡು ಬಂದರೆ ತುಂಬಿದ, ಪಾತ್ರೆಯಲ್ಲಿ ತುಂಬಿದ, ನಂತರ ಸರೋವರದಲ್ಲಿ ತುಂಬಿದ, ನದಿಯಲ್ಲಿ ತುಂಬಿದ, ಸಮುದ್ರಕ್ಕೆ ಹಾಕಿದರೆ ಇನ್ಯಾವುದು ನುಂಗುತ್ತೋ ಅಂತ ಹೇಳಿದಾಗ ಗೊತ್ತಾಯಿತು, ಹರಿಯೇ ನೀನೇ. ಅವಾಗ ಭಗವಂತ ಹೇಳ್ತಾನೆ, ಪ್ರಳಯ ಜಲಧಿಯಲ್ಲಿ ನಾವೆಯನ್ನ ಸಪ್ತರ್ಷಿಗಳು ತರ್ತಾರಯ್ಯ, ಔಷಧಿಗಳನ್ನು ಅದರಲ್ಲಿ ತುಂಬಿ ನೀನು ಏರು, ನಾನು ಬರ್ತೇನೆ, ನನ್ನ ಕೋಡಿಗೆ ವಾಸುಕಿಯಿಂದ ಈ ನಾವೆಯನ್ನು ಕಟ್ಟಿ ನಾನು ನಿಮಗೆ ಅನುಗ್ರಹ ಮಾಡುತ್ತೇನೆ ಅಂತ ಭಗವಂತ ಪ್ರಳಯ ಜಲಧಿಯಲ್ಲಿ ನಾವೆ ಚೂರು ಅಲುಗಾಡದೆ, ವಿಶೇಷವಾಗಿ ಒಳಗಿದ್ದವರ ಬುದ್ಧಿಯೂ ಅಲುಗಾಡದೆ ಅವರಿಗೆ ತತ್ವಜ್ಞಾನದ ಉಪದೇಶವನ್ನು ಕೊಟ್ಟ ಮೂರ್ತಿಯೇ ಮತ್ಸ್ಯಮೂರ್ತಿ. ಮತ್ಸ್ಯನ ಉಪಾಸನೆ ಮಾಡಿದರೆ ಈ ಸಂಸಾರದಲ್ಲಿ ಎಂಥ ಹೊಡೆತ ಬಂದರೂ ನಾವು ಚಂಚಲರಾಗದೆ, ನಮ್ಮ ಬುದ್ಧಿಯೂ ಚಂಚಲವಾಗದೆ ಭಗವತ್ ತತ್ವಜ್ಞಾನದ ಉಪದೇಶ ನಮಗೆ ಸಿಗುತ್ತೆ. ಅದಕ್ಕಾಗಿ ಮತ್ಸ್ಯಸಾಲಗ್ರಾಮ ಬೇಕು. ಮತ್ಸ್ಯಸಾಲಗ್ರಾಮ ತುಂಬ ಡಿಮ್ಯಾಂಡ್ ಇದೆ ಇವಾಗ. ನಿಮ್ಮ ಹತ್ರ ಇದೆಯಾ ಮತ್ಸ್ಯಸಾಲಗ್ರಾಮ? ಒರಿಜಿನಲ್ ಇರಲ್ಲ, ಸ್ವಲ್ಪ ಡೂಪ್ಲಿಕೇಟೇ ಬಂದಿರುತ್ತೆ. ಅದು ನೋಡಿದವರಿಗೆ ಗೊತ್ತಾಗುತ್ತೆ ಒರಿಜಿನಲ್ಲ ಡೂಪ್ಲಿಕೇಟ ಅಂತ. ಒರಿಜಿನಲ್ ಹೇಗಿರುತ್ತೆ ಅಂದರೆ ನೋಡಿದರೆ ಆಶ್ಚರ್ಯ ಪಡುತ್ತೀರಾ, ನೋಡಿದರೆ ಮೀನೇ ಇರುತ್ತೆ, ಹಾಗೇ ಮೀನು ಪ್ರತ್ಯಕ್ಷ ಆಗಿರಬೇಕು, ಅಷ್ಟು ಚೆನ್ನಾಗಿರುತ್ತೆ. ಆ ಮತ್ಸ್ಯಸಾರಗ್ರಾಮ ಇದ್ದರೆ ಸಂಪತ್ತು ಹೊರಗಿನದ್ದು ಬಂದೇ ಬರುತ್ತೆ, ಜೊತೆಗೆ ವಿಶೇಷವಾದ ಜ್ಞಾನ ಬರುತ್ತೆ ಅಂತ ಹೇಳುತ್ತಾರೆ. ಅಂಥ ಭಗವಂತನ ಕಥಾ ತಿಳಿಸಿಕೊಟ್ಟು ನಂತರ ಪ್ರಶ್ನೆ ಬರ್ತಾ ಇದೆ, ಸೂರ್ಯಚಂದ್ರರ ಆ ವಂಶಗಳ ವಿಸ್ತಾರ ಮಾಡಿ. ಅದಕ್ಕಲ್ಲಿ ಪ್ರಶ್ನೆ ಬರ್ತಾ ಇದೆ, ಯಾಕೆ ನಮಗೆ, ಯಾರ ಮಕ್ಕಳು ಎಷ್ಟಾದರೆ ನಮಗೇನು, ಯಾರು ಎಲ್ಲಿ ಯಾವಾಗ ಹುಟ್ಟಿ ಬಂದಿದ್ರೆ ನಮಗೇನು, ನಾವ್ಯಾಕೆ ಕೇಳಬೇಕು? ಅದಕ್ಕೆ ಹೇಳ್ತಾರೆ, ಇವರೆಲ್ಲ ಭಗವಂತನ ವಿಶೇಷ ಭಕ್ತರು, ಜೀವನ ಪ್ರತಿಯೊಂದು ಕ್ಷಣ ಭಗವಂತನನ್ನು ನೆನೆದವರು. ಅದಕ್ಕೆ ಭಗವಂತ ಪೂರ್ಣ ಅನುಗ್ರಹ ಮಾಡಿದ್ದಾನೆ. ಇವರಿಗೆ ತುಂಬ ಪುಣ್ಯ ಬಂದಿದೆ, ಅವರವರ ಸ್ಥಾನಕ್ಕೆ ಹೋಗಿದ್ದಾರೆ. ಇನ್ನೇನು, ಬ್ರಹ್ಮದೇವರು ಹೊರಡುವಾಗ ಎಲ್ಲರೂ ಹೊರಡುತ್ತಾರೆ, ಅವರು ಸಂಪಾದನೆ ಮಾಡಿದ ಪುಣ್ಯದಲ್ಲಿ ಎರಡು ರೀತಿಯಾದ್ದು, ಇಷ್ಟ ಅನಿಷ್ಟ ಅಂತ. ಇಷ್ಟ ಪುಣ್ಯ ಅವರು ಹಿಡ್ಕೊಂಡು ಹೋಗ್ತಾರೆ, ಅನಿಷ್ಟ ಪುಣ್ಯ ಅವರಿಗೆ ಬೇಡ. ಅದು ಎಷ್ಟಿದೆ, ಗೋಡೌನ್ ಗೋಡೌನ್ ಇದೆ ಸಂಪಾದನೆ ಮಾಡಿದ್ದು. ಅದು ಹೇಗೆ ಅಂದರೆ, ಈಗ ನೋಡಿ, ನೀವು ಈ ಫಲಕ್ಕಾಗಿ ಅಂದರೆ ಅಕ್ಕಿಗಾಗಿ ಕೃಷಿಯನ್ನು ಮಾಡ್ತೀರಲ್ವ, ಕೃಷಿ ಮಾಡಿದರೆ ಜೊಳ್ಳು ಬರುತ್ತಾ ಇಲ್ವಾ? ನೀವು ಆಸೆ ಪಟ್ಟದ್ದೇನು ಜೊಳ್ಳು ಬರಬೇಕು ಅಂತಲ್ಲ, ಅಕ್ಕಿ ಬೇಕು ಅಂತಲೇ ಮಾಡಿದ್ದೀರಿ ಕೃಷಿ. ಕೃಷಿ ಮಾಡಿದಾಗ ಅಕ್ಕಿ ಜೊತೆಗೆ ಜೊಳ್ಳು ಬಂದೇ ಬರುತ್ತೆ. ಆದರೆ ಯಾರಾದರೂ ಆ ಕೃಷಿ ಮಾಡಿದವರು ಜೊಳ್ಳೆಲ್ಲ ಮನೆಯಲ್ಲಿ ಇಟ್ಕೊಂಡು ಖರ್ಚು ಮಾಡ್ತಾರ? ಇಲ್ಲಲ್ಲ. ಏನು ಮಾಡ್ತಾರೆ, ಜೊಳ್ಳೆಲ್ಲ ಆಚೆ ಹಾಕ್ತಾರೆ, ಅಕ್ಕಿ ಮಾತ್ರ ಇಟ್ಕೊಳ್ತಾರೆ. ಹಾಗೆ ಇವರಿಗೆ ಇವರು ಮಾಡಿದ ಸಾಧನೆಗೆ ಅಕ್ಕಿ ರೂಪದಲ್ಲಿ ವಿಶೇಷವಾದ ಪುಣ್ಯ ಕೂತಿದೆ, ಅದವರು ಹಿಡ್ಕೊಂಡು ಹೋಗ್ತಾರೆ. ಜೊಳ್ಳು ಜಾಸ್ತಿ ಇದೆ, ಅದು ನಮಗೆ ಬೇಕಾಗಿದೆ, ನಮಗೆ ಈ ಜನ್ಮದಲ್ಲಿ ವಿಶೇಷವಾಗಿರತಕ್ಕಂಥ ಎಲ್ಲ ಸಾಧನೆಗೆ ಬೇಕಾಗಿದೆ. ಅದಕ್ಕೆ ಯಾರಾದರೆ ಈ ವಂಶಗಳ ಚರಿತ್ರೆಯನ್ನು ಚೆನ್ನಾಗಿ ಶ್ರದ್ಧೆಯಿಂದ ಕೇಳುತ್ತಾರೋ ಅವರಿಗೆ ತುಂಬ ಪುಣ್ಯ ಕೊಟ್ಬಿಡ್ತಾರೆ ಇವರೆಲ್ಲ. ಎಷ್ಟು ಪುಣ್ಯ ಬರುತ್ತೆ ಅಂದರೆ ಹೇಳ್ತಾ ಇದ್ದಾರೆ, ಇಡೀ ಜನ್ಮ ದಾನ ಧರ್ಮ ಏನೇನು ಮಾಡಿದರು ಇಷ್ಟು ಪುಣ್ಯ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಒಮ್ಮೊಮ್ಮೆ ಕೇಳಿದಾಗ ಅಂಥ ಪುಣ್ಯದ ರಾಶಿ ಬರುತ್ತೆ. ಅದಕ್ಕೆ ಸಾಯಲಿಕ್ಕೆ ಸಿದ್ಧನಾದಂಥ ಪರೀಕ್ಷಿತನಿಗೆ ಈ ವಂಶಗಳ ಪಟ್ಟಿಯನ್ನು ಶುಕಾಚಾರ್ಯರು ಯಾಕೆ ಕೇಳಿಸಿದರು? ಆತ ಕೇಳಿಲ್ವಾ? ಏನ್ರಿ, ನಾನು ಸಾಯಿದಕ್ಕೆ ಸಿದ್ಧನಾಗಿದ್ದೇನೆ, ಯಾರ ಮಕ್ಕಳು ಯಜನಾದ್ರೂ ನಂಗೆ ಯಾಕೆ ಹೇಳ್ತೀರಿ ಅಂತ ಒಂದು ಮಾತು ಹೇಳ್ಬೋದಾಗಿತ್ತು. ಅದರಲ್ಲಿ ಸೀಕ್ರೆಟ್ ಇತ್ತು. ಈ ಪುಣ್ಯವೆಲ್ಲ ತಂದುಕೊಟ್ಟು ಭಗವಂತನ ದರ್ಶನ ಆಗುವಂತೆ ಮಾಡಿದ್ದು ಶುಕಾಚಾರ್ಯರ ಅದ್ಭುತವಾದ ರಹಸ್ಯ. ನಮಗದು ಗೊತ್ತಿಲ್ಲ. ಈ ವಂಶಗಳ ಚರಿತ್ರೆಯನ್ನು ಕೇಳಿದಾಗ ಇಷ್ಟು ಪುಣ್ಯ ಬರುತ್ತೆ ಎಂಬ ಸೂತ್ರ ಗೊತ್ತಿಲ್ಲದ್ದಕ್ಕೆ ಈ ಚರಿತ್ರೆ ಹೇಳುವಾಗೆಲ್ಲ ಸಾಮಾನ್ಯವಾಗಿ ಸಮಾಧಿಗೆ ಹೋಗಿರ್ತೀವಿ ಅಲ್ವಾ. ನಿದ್ದೆ ಬರ್ತಾ ಇರುತ್ತೆ, ಜೊಂಪು ಬರ್ತಿರುತ್ತೆ. ಅಪ್ಪ ಈ ವಂಶ ಯಾವಾಗ ಮುಗಿಯುತ್ತೋ ಏನು, ಅವ್ರ ಮಕ್ಕಳು ಇವರಿಷ್ಟು, ಅವ್ರ ಮಕ್ಕಳವರು ಅಂತ ಒಂದೊಂದು ಸಲ ಕೇಳಿದಾಗಲೂ ಅಪರೂಪದ ಪುಣ್ಯ ಬರುತ್ತೆ. ಎಚ್ಚರದಿಂದ ಕೇಳಬೇಕು, ಭಕ್ತಿಯಿಂದ ಕೇಳಬೇಕು. ವಿವಸ್ವಾನ್ ನಾಮಕ ಸೂರ್ಯದೇವರು, ಸೂರ್ಯದೇವರ ಮಕ್ಕಳೇ ವೈವಸ್ವತ ಮನುಗಳು. ವೈವಸ್ವತ ಮನುಗಳ ವಂಶವನ್ನು ಹೇಳ್ತಾ ಬರ್ತಾ ಇದ್ದಾರೆ. ವೈವಸ್ವತ ಮನುಗಳಿಗೂ ಮಕ್ಕಳಾಗಲಿಲ್ಲ. ನೋಡಿ, ಅವರು ಮಕ್ಕಳಿಗಾಗಿ ಯಜ್ಞ ಮಾಡಿದರು. ಯಜ್ಞ ಮಾಡುವಾಗ ಪುರೋಹಿತರಿಗೆ ಹೇಳಿದರು, ನನಗೆ ಗಂಡ ಆಗಬೇಕು ಅಂತ. ಹೆಂಡತಿ ಕೇಳಿದ್ಲು ಕೊನೆಗೆ ಆಹುತಿ ಕೊಡುವಾಗ, ನನಗೆ ಹೆಣ್ಣಾದರೆ ಒಳ್ಳೆಯದು ಅಂತ. ಯಾರ ಮಾತು ಕೇಳಬೇಕು ಪುರೋಹಿತ? ಯಜಮಾನನ ಮಾತು ಕೇಳಬೇಕೋ ಆತನ ಹೆಂಡತಿ ಮಾತು ಕೇಳಬೇಕೋ? ಆತ ನೋಡಿದ, ಇಬ್ಬರೂ ಬೇಕಾದವರೇ, ಅದಕ್ಕೆ ಹುಟ್ಟೋದು ಎರಡೂ ಆಗಲಿ ಅಂತ ಆಹುತಿ ಕೊಟ್ಟರು. ಅದಕ್ಕೆ ಮೊದಲು ಹುಟ್ಟಿದ್ದೇ ಹೆಣ್ಣು ಇಲ್ಲ ಅಂತ ತಂದೆಗೆ ಬುದ್ಧಿ ಬಂತು. ಆ ಜೀವಿಯ ಕರ್ಮಾನುಸಾರ ದೇವರ ಕುರು ತಪಸ್ಸು ಮಾಡಿ ಗಂಡನ್ನ ಮಾಡಿದ್ದು, ಇಲ್ಲ ಸುದ್ಯುಮ್ನ ಆಗಿದ್ದು. ಪ್ರಾರಬ್ಧ ಕರ್ಮ ಬಿಡಲ್ಲ. ಸುದ್ಯುಮ್ನ ಪುನಃ ರುದ್ರದೇವರವನ ಸುಕುಮಾರವನಕ್ಕೆ ಹೋದರೆ ಅಲ್ಲಿ ಶಾಪವಿತ್ತು, ಗಂಡಸರು ಬಂದರೆ ಹೆಂಗಸರಾಗಲಿ ಅಂತ. ಅಲ್ಲಿ ಹೋದಾಗ ಕುದುರೆ ಮೇಲೆ ಏರಿ ಹೋಗ್ತಾನೆ, ಗಂಡು ಕುದುರೆ ಮೇಲೆ ಗಂಡಸರನ್ನ ಕರ್ಕೊಂಡು ಹೋಗ್ತಾನೆ, ಭಟರನ್ನ ಕುದುರೆ ಸಹಿತವಾಗಿ ಹೆಣ್ಣಾಗ್ಬಿಡ್ತ. ಅವಾಗ ಪಕ್ಕದಲ್ಲೇ ಬುಧರ ಆಶ್ರಮ, ಅಲ್ಲಿ ಸುತ್ತ ತಿರುಗಾಡುವಾಗ ಬುಧ ನೋಡಿ ಮದುವೆ ಆಗ್ತಾರೆ. ಅಲ್ಲಿ ವಿಶೇಷವಾಗಿ ಮಕ್ಕಳಾಗ್ತಾರೆ, ಪುರೂರವ ಅಂತ. ಗಂಡಾದಾಗೂ ಮಕ್ಕಳಾದರು, ಉತ್ಕಲ, ಗಯ, ವಂಗ ಅಂತ. ಅನಂತರ ವಿಶೇಷವಾಗಿ ವಸಿಷ್ಠರು ತಪಸ್ಸು ಮಾಡಿದರೆ ಈ ಒಂದು ತಿಂಗಳು ಹೆಣ್ಣು, ಒಂದು ತಿಂಗಳು ಗಂಡ ಆಗಲಿ ಎಂದಾಗ ಅವರೇ ವಿರಕ್ತರಾಗಿ ಹೊರಟು ಹೋಗ್ತಾ ಇದ್ದಾರೆ. ನಂತರ ವಿಶೇಷವಾಗಿ ವೈವಸ್ವತ ಮನುಗಳು ತಪಸ್ಸನ್ನು ಮಾಡಿದರು. ಅವರಿಗೆ ಇಕ್ಷ್ವಾಕು ಮೊದಲಾದಂಥ ಮಕ್ಕಳು ಬರ್ತಾ ಇದ್ದಾರೆ. ಅದರಲ್ಲಿ ವೃಷಧ್ರ, ಕರುಷ, ದಿಷ್ಟ, ಶರ್ಯಾಕಿ, ನಾಭಾಗ ಮೊದಲಾದವರೆಲ್ಲರೂ ಬರ್ತಾ ಇದ್ದಾರೆ. ಅದರಲ್ಲಿ ವೃಷಧ್ರ ಗುರುಗಳ ಆಕಳುಗಳನ್ನು ಕಾಯಲಿಕ್ಕೆ ಇಟ್ಟಿದ್ದರು. ಆವಾಗ ರಾತ್ರಿ ಹೊತ್ತಿನಲ್ಲಿ ಮಳೆ ಬರ್ತಾ ಇದೆ, ದೀಪ ಶಾಂತ ಆಗಿದೆ, ಹುಲಿ ಆಕಳನ್ನು ಹಿಡಿದಿದೆ. ಹಿಡಿದಾಗ ಖಡ್ಗ ಪ್ರಹಾರ ಮಾಡ್ತಾ ಇದ್ದಾನೆ, ಹುಲಿಯ ಕಿವಿ ಕತ್ತರಿಸಿ ಹೋಯಿತು, ಅದು ಭಯದಿಂದ ಓಡಿ ಹೋಯಿತು. ಆ ಖಡ್ಗ ಪ್ರಹಾರ ಆಕಳಿಗೆ ಬಿದ್ದು ಮುಗಿಯಿತು, ಆಕಳು ಸತ್ತು ಹೋಯಿತು. ಗುರುಗಳು ಶಾಪ ಕೊಟ್ಟರು, ಈ ಕರ್ಮದಿಂದ ನೀನು ಶೂದ್ರನಾಗಿದ್ದೀಯ ಅಂತ. ಅಂದರೆ ವಿಶೇಷವಾಗಿ ಪಾಪ ಮಾಡಿದ್ದೀಯ ಅಂದರು. ಅದಕ್ಕೆ ವಿಶೇಷ ಅಂದರೆ ಶೂದ್ರ ಅಂದರೆ ಪಾಪ ಮಾಡಿದವ ಅಂತ ಅಪಾರ್ಥ ಮಾಡಿಕೋಬೇಡಿ. ಯಾಕೆ ಅಂದರೆ ವ್ಯಾಸರಾಜರಂಥ ಮಹಾನುಭಾವರು ಇಡೀ ಪಂಡಿತ ವರ್ಗವೆಲ್ಲ ಕೂತಿರುವಾಗ ತೀರ್ಥ ಯಾರಿಗೆ ಕೊಡಬೇಕು ಅಂದರೆ ಕನಕದಾಸರಿಗೆ ಕೊಟ್ಟರು. ಇಲ್ಲಿ ಶೂದ್ರರು ಬ್ರಾಹ್ಮಣರು ಅಂತ ಆ ರೀತಿ ಎತ್ತಿ ಹಿಡಿಯೋದಿಲ್ಲ. ಪಾಪ ಮಾಡಿದವ ಎಂಬ ಅರ್ಥದಲ್ಲಿ ಆ ಶಬ್ದ ಪ್ರಯೋಗ ಮಾಡಿದರು. ಶುಚ ಆದ್ರವಣಮೇವ ಶೂದ್ರತ್ವಂ ಅಂತ. ದುಃಖದಿಂದ ಪಾಪ ಮಾಡಿರುವಿಕೆಯೇ ಶೂದ್ರತ್ವ. ಆ ಶೂದ್ರನಾದರೂ ಜಾತಿಯಿಂದ ಪುಣ್ಯವಂತನಾಗಿದ್ದರೆ ಅವನನ್ನು ಬ್ರಾಹ್ಮಣ ಅಂತಲೇ ಕರೆಯುತ್ತಾರೆ. ವಿಶೇಷವಾಗಿ ಕನಕದಾಸರಿಗೆ ಅಂಥ ಒಂದು ಸ್ಥಾನವನ್ನು ಕೊಟ್ಟು ಗೌರವ ಕೊಟ್ಟರು. ದೇವರೇ ಶಬರಿಯನ್ನು ಆ ರೀತಿಯಾದ ಸ್ಥಾನವನ್ನು ಕೊಟ್ಟು ಅನುಗ್ರಹ ಮಾಡಿದ. ಆ ನಂತರ ವಿಶೇಷವಾಗಿರತಕ್ಕಂಥ ವೃಷಧ್ರ ನಂತರ ತಂದೆ ಪ್ರಾಣತ್ಯಾಗ ಮಾಡಿದ ಮೇಲೆ ಗುರುಗಳ ಅನುಗ್ರಹದಿಂದ ಪಾಪ ಕಳಕೊಂಡು ಪುನಃ ರಾಜ್ಯಕ್ಕೆ ಬಂದ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ನಂತರ ಮಕ್ಕಳು ಮಗ ಕರುಷ, ಕರುಷನ ಮಕ್ಕಳು ಕಾರುಷರು ಅಂತ ಬಂದರು. ನಂತರ ದಿಷ್ಟ ಅಂತ ಇನ್ನೊಬ್ಬ ಮಗ, ಆ ದಿಷ್ಟನ ವಂಶದಲ್ಲಿ ಬಂದವರೇ ಮರುತ್ತು ಅಂತ. ಆ ಮರುತ್ತ ವಿಶೇಷವಾಗಿ ಯಜ್ಞವನ್ನು ಮಾಡುತ್ತಾನೆ. ಅಲ್ಲಿ ಸಭಾಸದರಾಗಿ ಎಲ್ಲ ದೇವತೆಗಳೇ ಬರ್ತಾ ಇದ್ದಾರೆ. ಯಜ್ಞದಲ್ಲಿ ಇಂದ್ರದೇವರು ತುಂಬ ಸಂತೋಷಪಟ್ಟರು. ಅಲ್ಲಿ ಎಲ್ಲ ಪಾತ್ರೆಗಳು ಬಂಗಾರಮಯ ಆಗಿರುತ್ತಂತೆ. ಅಂಥ ಯಜ್ಞವನ್ನು ಯಾರೂ ಇಷ್ಟರವರೆಗೆ ಮತ್ತು ಮಾಡಲಿಲ್ಲ ಅಂತಾರೆ. ಅಂಥ ದಿಷ್ಟನ ಮಕ್ಕಳ ಚರಿತ್ರೆಯನ್ನು ಹೇಳಿ ನಂತರ ಶರ್ಯಾತಿಯ ಚರಿತ್ರೆ ಹೇಳುತ್ತಾರೆ. ಶರ್ಯಾತಿ ಮಹಾರಾಜ, ಆತನಿಗೆ ಕನ್ಯಾ ಸುಕನ್ಯಾ. ಚವನ ಮಹರ್ಷಿಗಳ ಆಶ್ರಮದತ್ರೇ ಸೈನ್ಯವನ್ನು ನಿಲ್ಲಿಸಿ ಸ್ವಲ್ಪ ಹೊತ್ತು ನಿಂತಾಗ ಅದು ಆಶ್ರಮ ಅಂತ ಗೊತ್ತಿಲ್ಲದೆ ಸುಕನ್ಯಾ ಒಳಗೆ ಹೋಗಿ ತಪಸ್ಸು ಮಾಡುವ ಚವನ ಮಹರ್ಷಿಗಳು ಹುತ್ತಲ್ಲಿದ್ದರೆ ಅಲ್ಲಿ ಹುಳದಂತೆ ಕಂಡಿತು ಎರಡು ಕಣ್ಣು, ಚುಚ್ಚುತ್ತಾಳೆ, ಕಣ್ಣಲ್ಲಿ ನೀರು ರಕ್ತ ಬರುತ್ತೆ, ಕಣ್ಣು ಹೋಗುತ್ತೆ, ಅದಕ್ಕೆ ಮಗಳನ್ನೇ ಕೊಟ್ಟು ಮದುವೆ ಮಾಡಬೇಕಾಗುತ್ತೆ ಗೊತ್ತು. ನಂತರ ಅಶ್ವಿನಿ ದೇವತೆಗಳಿಂದ ಅವರಿಗೆ ಕಣ್ಣು ಬರುತ್ತೆ, ವಿಶೇಷವಾಗಿ ಯೌವನವೂ ಬರುತ್ತೆ, ಚೆನ್ನಾಗಿರುತ್ತಾರೆ. ಆದರೆ ಇಲ್ಲಿ ಕಥಾದಲ್ಲಿ ಪ್ರಧಾನ ಭಾಗ ಯಾವುದು ಅಂದರೆ ಆ ಹುಡುಗಿ ಸುಕನ್ಯಾ ಮಾಡಬಾರದ್ದು ಮಾಡಿದೆ, ಇವರ ಕಣ್ಣು ಚುಚ್ಚಿದೆ, ಅದಕ್ಕೆ ಈ ಮುದುಕನನ್ನು ಏನು ಚಿಕ್ಕ ಹುಡುಗಿ, ಅವರು ನೋಡಿದರೆ ವೃದ್ಧರು, ಪರಮ ವೃದ್ಧರು, ಚರ್ಮವೆಲ್ಲ ಜೋತು ಬೀತಿದೆ, ಇಂಥ ಮುದುಕನನ್ನು ಕಟ್ಟುಕೊಂಡಲ್ಲ ಅಂತ ದುಃಖಪಟ್ಟಿಲ್ಲ. ಭಗವಂತ ನನ್ನಿಂದ ಹೀಗೆ ಮಾಡಿಸಿದ, ಇಂಥ ದೊಡ್ಡವರು ನನಗೆ ಸಿಕ್ಕರು ಅಂತ ಪರಮ ಭಕ್ತಿಯಿಂದ ಸಂತೋಷದಿಂದ ಸೇವಾ ಮಾಡಿದ್ದು. ಅದಕ್ಕೆ ಭಾಗವತದಲ್ಲಿ ಆಕೆ ಕಥೆಯನ್ನು ಸೇರಿಸಿದ್ದಾರೆ. ಇಲ್ಲದಿದ್ದರೆ ಏನೋ ಪ್ರಾರಬ್ಧ ಕರ್ಮ ತಪ್ಪಿದ್ದಲ್ಲ ಅಂತ ಕಟ್ಟುಕೊಂಡದ್ದಕ್ಕೆ ಬೈಕೊಳ್ತಾ ಅವರು ಕೈಕಾಲು ತೊಳೆದು ಏನೋ ಮಾಡಿ ನನ್ನ ಪ್ರಾರಬ್ಧ ಅಂತಿದ್ದವರಿಗೆಲ್ಲ ಇಲ್ಲಿ ಸೇರಿಸೋ ಪ್ರಸಕ್ತಿಯೇ ಇಲ್ಲ. ಅಂಥ ಅದ್ಭುತ ವ್ಯಕ್ತಿಗಳೆಲ್ಲ ಇಲ್ಲಿ ಬಂದಿದ್ದಾರೆ. ನಂತರ ವಿಶೇಷವಾಗಿ ಆ ಶರ್ಯಾತಿ ವಂಶದಲ್ಲಿ ಬರತಕ್ಕಂಥವರೇ ರೇವತ ಮಹಾರಾಜ. ರೇವತ ಮಹಾರಾಜನ ಮಗಳೇ ರೇವತಿ. ತನ್ನ ಮಗಳಿಗೆ ಯಾರು ಹುಡುಗ ಅಂತ ಹುಡುಕಿ ಹುಡುಕಿ ಸಾಕಾಗಿ ಬ್ರಹ್ಮದೇವರ ಹತ್ರ ಸೀದಾ ಹೋಗ್ಬಿಡ್ತಾರೆ. ಆ ಫೆಸಿಲಿಟಿ ಅವಾಗಿತ್ತು. ಬ್ರಹ್ಮದೇವರ ಹತ್ರ ಹೋಗಿ ನನ್ನ ರಾಜ್ಯದಲ್ಲಿ ಯಾರಿದ್ದಾರೆ ಅಂತ ಕೇಳಲಿಕ್ಕೆ ಚೂರು ಹೊತ್ತಿದ್ದು ಕೇಳಿದರು. ಅಷ್ಟರೊಳಗೆ ಯುಗಗಳೆಲ್ಲ ಕಳೆದು ಹೋದವು. ಅಯ್ಯ, ನೀನಿದ್ದ ಯುಗ ಹೋಗಿ, ನಂತರ ತ್ರೇತಾಯುಗ ಹೋಗಿ, ದ್ವಾಪರ ಯುಗ ಬಂದಿದೆ, ನಿನ್ನ ವಂಶ, ನಿನ್ನ ಆ ಎಲ್ಲವೂ ಹೋಗಿಬಿಟ್ಟಿದೆ, ನಿನ್ನ ರಾಜ್ಯ ಇದ್ದ ಕಡೆ ಬೇರೊಂದಿದೆ ದ್ವಾಪ, ವಿಶೇಷವಾಗಿ ದ್ವಾರಕೆ, ಅಲ್ಲಿ ಬಲರಾಮನಿದ್ದಾನೆ, ಅವನಿಗೆ ಕೊಡು. ನೋಡಿ, ಯಾವ ಯುಗದ ಹುಡುಗಿ, ಯಾವ ಯುಗದ ಹುಡುಗ, ಇಬ್ಬರಿಗೆ ಸಂಬಂಧ ಸ್ವಾಮಿ ಕೊಟ್ಟದ್ದು. ಆ ರೀತಿಯಲ್ಲಿ ವಿಶೇಷವಾಗಿರತಕ್ಕಂಥ ರೇವತ ರಾಜನ ಚರಿತ್ರೆಯನ್ನು ಹೇಳಿ ನಂತರ ಮನುಗಳ ಇನ್ನೊಬ್ಬ ಮಗ ಯಾರು ಅಂದರೆ ನಾಭಾಗ. ಇದು ಅದ್ಭುತವಾದ ಕಥಾ ಹೇಳ್ತಾ ಇದ್ದಾರೆ. ಚಿಕ್ಕವ ಗುರುಕುಲದಲ್ಲಿದ್ದ, ಅದಕ್ಕೆ ಈತನಿಗೆ ಭಾಗ ಹಂಚುವಾಗ ಭಾಗ ಬರಲಿಲ್ಲ. ಅದಕ್ಕೆ ಅಪ್ಪನನ್ನು ಕೇಳಿದ, ನನಗೆ ಹೇಗೆ ಭಾಗ? ಅದಕ್ಕೆ ಆಂಗೀರಸರು ಸತ್ರ ಯಾಗ ಮಾಡುತ್ತಿದ್ದಾರೆ, ಅಲ್ಲಿಗೆ ಹೋಗು, ಅವರು ಮಂತ್ರ ಮರೆಯುತ್ತಾರೆ, ಮರೆತ ಮಂತ್ರವನ್ನು ನೀನು ನೆನಪು ಮಾಡು, ನಿನಗೆ ಯಜ್ಞ ಶೇಷ ಕೊಡ್ತಾರೆ ಅಂದರು. ಅಲ್ರಿ, ಯಜ್ಞ ಶೇಷ ಅಂದ್ರೆಷ್ಟು? ಒಂದು ತುಪ್ಪದ ಬಾಟಲ್ ಸಿಗತ್ತಾ? ಒಂದು ಕಟ್ಟಿಗೆ ಒಂದು ಚೂರು ಉಳಿದಿರುತ್ತೆ, ಏನೋ ಉಳಿದು ಅನ್ನ ಅಕ್ಕಿ ಇದಿರುತ್ತೆ, ಇಲ್ಲ ಇದ್ದರೆ ಒಂದು ತಂಬಿಗೆ ಥಾಲಿ ತೆಂಗಿನಕಾಯಿ. ಅದರಿಂದ ಏನಾಗುತ್ತಪ್ಪ ಅಂದರೆ, ಇಲ್ಲ, ಆಗಿನ ಕಾಲದಲ್ಲಿ ಯಜ್ಞ ಅಂದರೆ ಒಬ್ಬ ವ್ಯಕ್ತಿ ತನ್ನ ವಂಶ ಸಹಿತವಾಗಿ ಕೂತುಕೊಂಡು ಊಟ ಮಾಡಬಹುದು, ಅಂಥ ದುಡ್ಡು ಎಲ್ಲ ಕೊಡ್ತಾ ಇದ್ರು ಯಜ್ಞ ಶೇಷ ಅಂತ ಕೊಟ್ಟಿದ್ದಾರೆ. ಹಾಗೆ ಆಯ್ತಲ್ಲ, ಕೊಟ್ಟರು. ಬರುವಾಗ ಒಬ್ಬ ಕಪ್ಪಾದ ವ್ಯಕ್ತಿ ಕಾಣಿಸ್ತಾರೆ, ಹೇಳ್ತಾರೆ, ಇದು ನಂದಯ್ಯ. ಅಲ್ರಿ, ನಂಗೆ ಕೊಟ್ಟರು, ನಿಮ್ಮಪ್ಪನ್ನೇ ಕೇಳು. ಹೇಳ್ತಾರೆ, ಹೌದೌದು, ಅದು ರುದ್ರದೇವರದೇ ಭಾಗ, ನಿಂಗೆ ಕೊಟ್ಟಿದ್ದಾರೆ. ಹೌದಾ? ಅವರ ಮುಂದಿಟ್ಟು ನಮಸ್ಕಾರ ಮಾಡಿದಾಗ ರುದ್ರದೇವರು ಸಂತೋಷ ಪಡ್ತಾರೆ, ನಿನಗಾಗಿ ಬಂದಯ್ಯ, ನಿನ್ನ ಒಳ್ಳೆ ಮನಸ್ಸು ನೋಡಿ ಅನುಗ್ರಹ ಮಾಡಲಿಕ್ಕೆ ಬಂದೆ, ಬ್ರಹ್ಮಜ್ಞಾನ ಕೊಡ್ತಾ ಇದ್ದೇನೆ ಮಂತ್ರ ವೇತ್ತನಾಗುವಂತ ಅನುಗ್ರಹ ಮಾಡ್ತಾ ಇದ್ದಾರೆ. ಅವರಾದದ್ದು ಸರಿ, ಯಾರಾದರೆ ಈ ಚಿಕ್ಕ ನಾಭಾಗನ ಕಥ ಎರಡು ಕಾಲದಲ್ಲಿ, ಪ್ರಾತಃಕಾಲ ಸಾಯಂಕಾಲದಲ್ಲಿ ಪ್ರಯತ್ನಪೂರ್ವಕವಾಗಿ ಯಾರು ಸ್ಮರಣೆ ಮಾಡುತ್ತಾರೋ ಅವರಿಗೆ ಅದ್ಭುತವಾದ ತತ್ವಜ್ಞಾನ ಬರುತ್ತೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ನಾಭಾಗನ ಮಗನೇ ಅಂಬರೀಷ, ಅಂಬರೀಷ ಮಹಾರಾಜನೇ ದಿನತ್ರಯ ವ್ರತವನ್ನು ಮಾಡಿ ದೂರ್ವಾಸರ ಒಂದು ಆ ಕೃತ್ಯದಿಂದ ಸುದರ್ಶನ ಚಕ್ರ ಕತ್ತರಿಸಿ ಅವರ ಹಿಂದೆ ಬಿದ್ದು, ಅವರು ವಿಶೇಷವಾಗಿ ಭಗವಂತನತ್ರ ಹೋದಾಗ ಅಂಬರೀಷನತ್ರ ಹೋಗಯ್ಯ ಅಂದಾಗ ಅವರು ಚಕ್ರ ಸ್ತೋತ್ರ ಮಾಡಿ ಬ್ರಾಹ್ಮಣನಿಗೆ ವಿಶೇಷವಾಗಿ ಭೋಜನ ಮಾಡಿ ಕಳಿಸಿದಂಥ ಅಂಬರೀಷ ಮಹಾರಾಜನ ಚರಿತ್ರೆಯನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇಷ್ಟರವರೆಗೂ ಆ ಅಂಬರೀಷ ಮಹಾರಾಜನ ವಂಶವನ್ನು, ಆ ವಿಸ್ತಾರವನ್ನು ಹೇಳಿ, ನಂತರ ವೈವಸ್ವತ ಮನುಗಳು ಸೀನುವಾಗ ಹುಟ್ಟಿದವರು ಇಕ್ಷ್ವಾಕು, ಇಕ್ಷ್ವಾಕುವಿನಿಂದ ಬಂದಿರತಕ್ಕಂಥವರೇ ವಿಕುಕ್ಷಿ, ವಿಕುಕ್ಷಿಯಿಂದ ವಿಶೇಷವಾಗಿ ಇಂದ್ರವಾಹ ಅಥವಾ ಕಕುತ್ಸ್ಥ ಅಂತ ಬರ್ತಾ ಇದ್ದಾರೆ. ಆ ಕಕುತ್ಸ್ಥನ ವಂಶದಲ್ಲಿ ಬಂದದ್ದೇ ರಾಮಚಂದ್ರ ಕಾಕುತ್ಸ್ಥ ಅಂತ ಹೇಳ್ತಾರೆ. ಅವರ ಮಗನಾಗಿ ಬಂದವರೇ ಯುವನಾಶ್ವ. ಯುವನಾಶ್ವ ತಾನು ಮಕ್ಕಳು ಬೇಕು ಅಂತ ಯಜ್ಞ ಮಾಡುವಾಗ ಆ ಯಜ್ಞದಲ್ಲಿ ಋತ್ವಿಜರು ಒಳ್ಳೆ ಕಲಶದಲ್ಲಿ ನೀರನ್ನ ಮಂತ್ರದಿಂದ ಅಭಿಮಂತ್ರಣ ಮಾಡಿಟ್ಟಿರ್ತಾರೆ. ರಾತ್ರಿ ಹೊತ್ತಿನಲ್ಲಿ ರಾಜನಿಗೆ ಬಾಯಾರಿಕೆ ಆಗುತ್ತೆ. ಯಜ್ಞಶಾಲೆಗೆ ಬರ್ತಾನೆ, ಕಲಶ ತುಂಬ ನೀರಿರುತ್ತೆ, ಕುಡಿದು ಬಿಡ್ತಾನೆ. ಬೆಳಿಗ್ಗೆ ಋಷಿಗಳು ಕೇಳ್ತಾರೆ, ಯಾರು ಕುಡಿದದ್ದು? ನಾನೇ ಕೊಡದೆ, ಪ್ರಾರಬ್ಧ ಕರ್ಮ, ನಿನಗೇ ಗರ್ಭ ಬರುತ್ತೆ, ಕುಡಿದವರಿಗೆ ಗರ್ಭ ಬರಬೇಕದು. ಈತ ಕುಡಿದ್ರೆ ಆತನ ಹೆಂಡತಿಗೆ ಬರೋದಲ್ಲ, ಈತನಿಗೆ ಬರಬೇಕು. ಅದಕ್ಕೆ ಗರ್ಭ ಬಂತು, ಗರ್ಭ ಸೀಳಿಕೊಂಡು ಮಗ ಬಂದ, ಸತ್ತು ಹೋಗ್ಬೇಕಲ್ಲ, ದೇವರ ಅನುಗ್ರಹದಿಂದ ಇಬ್ಬರು ಬದುಕಿದರು. ಆ ಮಗುವಿಗೆ ಯಾರು ಕಂ ದಾಸ್ಯತಿ, ಯಾರ ಹಾಲನ್ನು ಕುಡಿಯುತ್ತಾನೆ ಅಂದಾಗ ಮಾಂ ದಾಸ್ಯತಿ ಅಂತ ಇಂದ್ರದೇವರು ತಮ್ಮ ಅಮೃತ ಸುರಿಯುವ ಹೆಬ್ಬೆರಳನ್ನ ಬಾಯಲ್ಲಿಡ್ತಾರೆ. ಅವರೇ ಮಾಂ ದಾತ ಮಹಾರಾಜ. ನೋಡಬೇಕು, ಒಬ್ಬ ಚಿಕ್ಕ ಮಗು ಅಮೃತ ಕುಡಿದು ಬೆಳೆಯಬೇಕಾದರೆ ಅವರು ಯಾರಾಗಿರ್ಬೇಕು, ಎಂಥ ವ್ಯಕ್ತಿ ಆಗಿರಬೇಕು? ಅವರಿಗೆ 50 ಜನ ಮಕ್ಕಳಾದರು. ಆ 50 ಜನ ಮಕ್ಕಳನ್ನು ಅವರು ವಿಶೇಷವಾಗಿ ಒಳ್ಳೆ ರಾಜನಿಗೆ ಕೊಡಬೇಕು ಅಂದುಕೊಳ್ತಾ ಇದ್ರು. ಸಂಕಲ್ಪ ಸ್ವಾಮಿದು ಬೇರೇನೆ ಇದೆ. ಸೌಭರಿ ಋಷಿಗಳು ಕಾಲಿಂದಿ ಮಡುವಿನಲ್ಲಿ ತಪಸ್ಸು ಮಾಡುತ್ತಾ ಇದ್ದಾರೆ. ಕಾಲಿಂದಿ ಮಡುವಿನಲ್ಲಿ ಅವರು ತಪಸ್ಸು ಮಾಡುವಾಗ ವಿಶೇಷವಾಗಿ ಅಲ್ಲಿ ಒಂದು ಮೀನು ತಿರುಗ್ತಾ ಇದೆ ಇವರ ಸುತ್ತು. ತನ್ನ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲರನ್ನ ಇಟ್ಟುಕೊಂಡು ತಿರುಗ್ತಾ ಇದೆ. ಅದು ನೋಡಿ ಅವರಿಗೂ ಮದುವೆ ಆಗಬೇಕು ಅಂತ ಮನಸ್ಸು ಬಂತು. ಅಲ್ಲ, ಹೇಳ್ತಾರೆ ಅವರಿಗೆ ಅದು ನೋಡಿದಾಗ ನೆನಪಾಯಿತು, ತಮ್ಮ 50 ಜನ್ಮಗಳ ಪ್ರಾರಬ್ಧ ಇದೆ ಅಂತ. ಅದಕ್ಕೆ ಒಂದೇ ಜನ್ಮದಲ್ಲಿ 50 ರೂಪಗಳಿಂದ 50 ಜನರನ್ನ ಮದುವೆ ಮಾಡಿಕೊಂಡು 50 ಜನ್ಮದ ಪ್ರಾರಬ್ಧ ಕಳ್ಕೊಂಡ ಮಹಾಯೋಗಿಗಳು ಸೌಭರಿ ಋಷಿಗಳು. ಅದಕ್ಕೆ ಮಾಂಧಾತ ಮಹಾರಾಜನ ಹತ್ರ ಬರ್ತಾ ಇದ್ದಾರೆ. ಹೇ ರಾಜ, ಒಬ್ಬ ಹುಡುಗಿಯನ್ನು ನನಗೆ ಕೊಡು. ರಾಜ ಅಂದ, ಬೇಡ ಅಂದರೆ ಶಾಪ ಕೊಡ್ತಾರೆ, ಕೊಡಬೇಕು ಅಂದರೆ ಚಿಕ್ಕ ಹುಡುಗಿ ಹೇಗೆ ಕೊಡಬೇಕು? ಅದಕ್ಕಾಗಿ ನೀವು ಒಳಕ್ಕೆ ಹೋಗಿ ಅಂತಃಪುರದಲ್ಲಿ ಯಾವ ಹುಡುಗಿ ನಿಮ್ಮ ಕೊರಳಲ್ಲಿ ಹಾರ ಹಾಕ್ತಾಳೋ ಅವಳನ್ನೇ ಮದುವೆ ಆಗಿ. ಅವರಿಗೆ ಅರ್ಥ ಆಯಿತು, ನಕ್ಕರಂತೆ. ಅಂತಃಪುರಕ್ಕೆ ಹೋದವರು ಅಲ್ಲಿ ಹೇಳ್ತಾ ಇದ್ದಾರೆ ಹುಡುಗಿಯರಿಗೆ, ಒಬ್ಬರೇ ಹಾರ ಹಾಕಬೇಕು ಅಂತ ಹೇಳಿದರು. ಅದಕ್ಕೆ ಇವರು ಎಲ್ಲರಿಗೂ ಮನ್ಮಥನಂತೆ ಕಾಣಿಸ್ತಾ ಇದ್ದಾರೆ. ಅದಕ್ಕೆ ಎಲ್ಲರೂ, ನೀವ್ಯಾರು ಹಾಕಬೇಡಿ, ನಾನೇ ಹಾಕ್ತೇನೆ ಅಂತ ಎಲ್ಲರೂ ಸೇರಿ ಹಾಕ್ಬಿಟ್ಟು ರಾಜನ ಹತ್ರ ಬಂದ ಪ್ರತಿ ಹಾರಿ ಹೇಳಿದ, ಹೀಗಾಯಿತು ಅಂದಾಗ ಅವರಿಗೆ ಓಹೋ ಇವರೇನೋ ಮಾಡಿದ್ದಾರೆ ಅಂತ ಅರ್ಥ ಆಯಿತು. ಸರಿ, ನಂತರ ಅವರಿಗೆ 50 ಜನನ ಕೊಟ್ಟು ಮದುವೆ ಮಾಡುತ್ತಾರೆ. ದುಃಖ ಇದೆ, 50 ಜನ ಹುಡುಗಿಯರ ಬದುಕು ಹಾಳಾಯ್ತಲ್ಲ. ಕಾಡಿಗೆ ಕರ್ಕೊಂಡು ಬರ್ತಾರೆ. 50 ಭವನಗಳು, ಭವನ ಅಂದರೆ ರಾಜಭವನಗಳು ನಿರ್ಮಾಣ. ಅವರು ರಾಜನ ಮಕ್ಕಳಾಗಿ ಹುಟ್ಟಿದಾಗಲಿಂದ ಏನು ಭೋಗ ಅನುಭವಿಸಿಲ್ಲ ಅವೆಲ್ಲ ಕೊಟ್ಟರು. ರಾಜ ಬರ್ತಾನೆ, ಒಬ್ಬ ಮಗಳ ಮನೆಗೆ ಬರ್ತಾನೆ, ಕೇಳ್ತಾನೆ ಹೇಗಿದೆಯಮ್ಮ ಅಂದರೆ ಎಲ್ಲ ಕೊಟ್ಟಿದ್ದಾರೆ ನಿನ್ನ ಹತ್ರಕ್ಕಿಂತ ತುಂಬ ಚೆನ್ನಾಗಿದ್ದೀವಿ. ಹೌದಾ, ಏನಾದರೂ ಕಡಿಮೆ ಇದೆಯಾ ಅಂದರೆ ಅವ ಹೇಳ್ತಾರೆ ಕಡಿಮೆ ಅಂತ ಇದ್ದಿದ್ರೆ ನಿನ್ನ ಹತ್ರ ಇದ್ದಾಗ ಇಷ್ಟೇ, ಇಲ್ಲಿ ಬಂದ್ಮೇಲೆ ಇಲ್ಲ. ಆದರೆ ಒಂದೇ ದುಃಖ, ಏನು, ನಮ್ಮ ಗಂಡ ನಮ್ಮನ್ನು ಬಿಟ್ಟೇ ಹೋಗ್ತಾ ಇಲ್ಲ, ನನ್ನನ್ನು ಬಿಟ್ಟು ಹೋಗ್ತಾ ಇಲ್ಲ, ಇಲ್ಲೇ ಇರ್ತಾನೆ. ಇನ್ನು ಪಾಪ ನನ್ನ ತಂಗಿಯರ ಪರಿಸ್ಥಿತಿ ಏನು, ಗಂಡ ಹೋಗ್ತಾನೆ ಇಲ್ಲ ಅವ್ರ ಹತ್ರಿಗೆ ಅಂದರೆ ಹೌದಾ ಪಾಪ ಅಂತ ಇನ್ನೊಬ್ಬರ ಹತ್ರ ಹೋಗ್ತಾನೆ. ಆ ಹುಡುಗಿ ಹಾಗೆ ಹೇಳ್ತಾಳೆ, ಏನಂತ, ನನಗೆಲ್ಲ ಇದೆ, ಗಂಡ ನನ್ನ ಹತ್ರೇ ಇರ್ತಾನೆ, ಯಾರ ಹತ್ರ ಹೋಗಲ್ಲ. 50 ಜನ ಹಾಗೆ ಹೇಳಿದರು. ಅವಾಗ ಹೇಳ್ತಾರೆ, ಅವಾಗ ಅರ್ಥ ಆಯಿತು ರಾಜನಿಗೆ, 50 ರೂಪಗಳಿಂದ 50 ಮನೆಗಳಲ್ಲಿ ಹಾಗೆ ಕೂತಿದ್ದಾರೆ ಇವರು ಅಂತ ತಿಳ್ಕೊಂಡು ನಮಸ್ಕಾರ ಮಾಡಿ, ಇಷ್ಟು 50 ಒಂದು ರೂಪದಿಂದ ಹೊರಗೆ ಕೂತಿದ್ದಾರೆ, ಅವರಿಗೆ ಅಷ್ಟಾಂಗ ನಮಸ್ಕಾರ ಮಾಡ್ತಾನೆ, ಅವರು ನಕ್ಕು ಆಶೀರ್ವಾದ ಮಾಡಿ ಕಳಿಸಿಕೊಡ್ತಾರೆ. ಸರಿ, ನನ್ನ ಪ್ರಾರಬ್ಧ ಕಳ್ಕೊಳ್ತಾ ಇದ್ದೇನೆ ಅಂತ ಒಂದೊಂದು ಕಡೆ ವಿಶೇಷ ವಿಶೇಷ ಮಕ್ಕಳನ್ನು ಪಡೆದರು. ಅಲ್ಲಿ ಮೊಮ್ಮಕ್ಕಳು, ಮರಿಮಕ್ಕಳು, ಎಲ್ಲ ಸಾಕಪ್ಪ ಅಂತ ಮತ್ತು ಬಿಟ್ಟರು. ವೈರಾಗ್ಯ ಇಲ್ಲದೆ ಮಾಡಿಲ್ಲ. ಆ ಪ್ರಾರಬ್ಧ ಮುಗಿದ ಕೂಡಲೇ ನೋಡಿ, ಪ್ರಾರಬ್ಧ ಮುಗಿದ ಮೇಲೆ ಅವರೇನು ಮಾಡಿದರು ಅಂದರೆ ಇವರೆಲ್ಲರನ್ನ ಒಗೆದು ಹೋಗಲಿಲ್ಲ. ಅಷ್ಟೂ ಜನ ಹೆಂಡತಿಯರ ಜೊತೆಗೆ ವನವಾಸಕ್ಕೆ ಹೋದರು, ಎಲ್ಲರನ್ನ ಕರ್ಕೊಂಡು ವನಕ್ಕೆ ಕರ್ಕೊಂಡು ಹೋದರು, ಅಲ್ಲಿ ವಾಸ ಮಾಡಿದರು. ಅವರಿಗೆಲ್ಲ ಹೇಳಿದರು, ಈ ಭವನಗಳು ಬೇಕಾ, ಕಾಡಿಗೆ ಬರ್ತೀರಾ ಅಂತ ಕೇಳಿದರು. ಆವಾಗ ಅವರಂದರು, ನಿಮ್ಮ ಹತ್ರ ಇರೋದೇ ಭವನ, ನೀವಿಲ್ಲದ ಭವನ ಕಾಡು, ಆದ್ದರಿಂದ ನಾವು ಇರಲ್ಲ ಅಂತ ಜೊತೆಗೆಲ್ಲರೂ ಹೊರಟು ಹೋಗ್ತಾರೆ. ಅದಕ್ಕೆ ತಪಸ್ವಿಗಳ ಪ್ರಭಾವ ಅಂತಹದ್ದು ಅಂತ ಚೆನ್ನಾಗಿ ತಿಳಿಸ್ತಾರೆ. ನಂತರ ಮಾಂಧಾತೃ ರಾಜನ ವಂಶದಲ್ಲಿ ಬಂದವರೇ ತ್ರಿಶಂಕು ರಾಜ, ತ್ರಿಶಂಕುವಿನ ಮಗನೇ ರೋಹಿತ, ರೋಹಿತನ ವಂಶದಲ್ಲಿ ಬಂದವರೇ ಯಾರು ಅಂದರೆ ಸಗರ ಮಹಾರಾಜ, ಬಾಹುಕ, ಬಾಹುಕನ ವಿಶೇಷವಾಗಿರತಕ್ಕಂಥ ಮಗನೇ ಸಗರ ಅಂತ ಹೇಳ್ತಾ ಇದ್ದಾರೆ. ಈ ಸಗರ ಮಹಾರಾಜ ಬಾಹುಕ, ಬಾಹುಕನನ್ನು ಎಲ್ಲ ಈ ಶತ್ರುಗಳು ಸೇರ್ಕೊಂಡ್ಬಿಡ್ತಾರೆ, ಯವನರು ಅವರು ಇವರು ಎಲ್ಲರೂ ಸೇರಿಕೊಂಡು ಮೋಸ ಮಾಡಿ ಓಡಿಸ್ತಾರೆ. ಅಂಥ ಕಾಲಕ್ಕೆ ಅವರ ಹೆಂಡತಿ ಗರ್ಭಿಣಿಯಾದವಳು ಅಗ್ನಿಪ್ರವೇಶ ಮಾಡಲಿಕ್ಕೆ ಹೋದರೆ ಕಾಡಲ್ಲಿ ಸತ್ತು ಹೋದಾಗ ರಾಜ ಔರ್ವ ಋಷಿಗಳು ಬಂದು ನಿಲ್ಲಿಸ್ತಾರೆ, ನಿಲ್ಲು, ನಿನ್ನ ಗರ್ಭದಲ್ಲಿ ಒಳ್ಳೆ ಹುಡುಗ ಇದ್ದಾನೆ, ಒಳ್ಳೆ ಚಕ್ರವರ್ತಿ ಆಗ್ತಾನೆ ಅಂತ ಹೇಳಿ ಆ ಹುಡುಗನ ಪ್ರಸವವರಿ ಅಂತ ಆಶ್ರಮದಲ್ಲಿ ಇಟ್ಟುಕೊಂಡು ಆಕೆಯನ್ನು ರಕ್ಷಣೆ ಮಾಡಿ ನಂತರ ಆ ಹುಡುಗನಿಗೆ ಎಲ್ಲ ಹೇಳಿಕೊಡುತ್ತಾರೆ. ಆತನೇ ಅಂದರೆ ಮಿಕ್ಕ ಹೆಂಡತಿಯರೆಲ್ಲ ವಿಷ ಹಾಕ್ತಾರೆ, ಔರ್ವರ ಅನುಗ್ರಹದಿಂದ ವಿಷ ಸಹಿತ ಬೆಳೆಯುತ್ತಾನೆ. ಅದಕ್ಕೆ ಗರ ಸಹಿತ ಸಗರ ಅಂತ ಆತನಿಗೆ ಹೆಸರಾಯಿತು. ಆತನಿಗೆ ಇಬ್ಬರು ಹೆಂಡತಿಯರು, ಆ ಇಬ್ಬರ ಹೆಂಡತಿಯರಿಗೆ ಒಬ್ಬರಿಗೆ ಔರ್ವರ ಅನುಗ್ರಹದಿಂದ 60,000 ಜನ ಮಕ್ಕಳಾದರು, ಒಬ್ಬರಿಗೆ ಒಬ್ಬನೇ ಮಗನಾದ. ಆ 60,000 ಜನ ಮಕ್ಕಳು ವಿಶೇಷವಾಗಿ ಅಶ್ವಮೇಧ ಯಾಗದ ಕುದುರೆಯನ್ನು ಇಂದ್ರದೇವರು ಕಪಿಲ ಮಹರ್ಷಿಗಳ ಹತ್ರ ಕಟ್ಟಿದರೆ, ಹೋಗಿ ದೇವರಿಗೆ ತೊಂದರೆ ಕೊಡಲಿಕ್ಕೆ ಹೋಗಿ ಸುಟ್ಟು ಬೂದಿಯಾದಾಗ ನಂತರ ಅಂಶುಮಂತ, ಅಂಶುಮಂತನ ಮಗ ದಿಲೀಪ, ದಿಲೀಪನ ಮಗ ಭರತ, ಭಗೀರಥ, ಭಗೀರಥನೇ ಗಂಗೆಯನ್ನು ಕರಕೊಂಡು ಬಂದು ಅವರೆಲ್ಲರನ್ನ ಉದ್ಧಾರ ಮಾಡಿದ್ದು ಅಂತ ಹೇಳಿದರು. ಆ ಭಗೀರಥನ ವಂಶದಲ್ಲಿ ಬಂದವರೇ ಖಟ್ವಾಂಗ ಮಹಾರಾಜ, ಖಟ್ವಾಂಗ ರಾಜನ ಮಗನೇ ಆ ವಂಶದಲ್ಲಿ ಬಂದವರೇ ರಘು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಬಂದವರೇ ವಿಶೇಷವಾಗಿರತಕ್ಕಂಥ ದಶರಥ ಮಹಾರಾಜ, ಆತನ ಮಗನೇ ನಮ್ಮ ರಾಮಚಂದ್ರ, ಅವರ ಮಕ್ಕಳೇ ಲವಕುಶರು, ಕುಶನ ಸಂತತಿಯೇ, ವಿಶೇಷವಾಗಿ ಸುಮಿತ್ರ ಅಂತ ರಾಜನ ಪರ್ಯಂತ ಬಂತು ಅಂತ ಸೂರ್ಯವಂಶದ ವಿಸ್ತಾರ ಹೇಳಿ ಅತ್ರಿ ಮಹರ್ಷಿಗಳು ಬ್ರಹ್ಮದೇವರ ಮಾನಸ ಪುತ್ರರಾಗಿ ಬಂದು ತಪಸ್ಸನ್ನು ಮಾಡುತ್ತಾರೆ. ಅವರ ಕಣ್ಣಿಂದ ತೇಜಸ್ಸು ಹೊರಗೆ ಬರುತ್ತೆ ಸ್ಖಲಿತವಾಗಿ, ಆ ತೇಜಸ್ಸೇ ಚಂದ್ರ, ಚಂದ್ರ ಕಣ್ಣಿಂದ ಅತ್ರಿ ನೇತ್ರ ಸಮುದ್ಭವ ಅಂತ. ಆ ಚಂದ್ರದೇವರು ವಿಶೇಷವಾಗಿ ಅವರ ಮಗನಾಗಿ ಬುಧ, ಬುಧನ ಮಗನಾಗಿ ಪುರೂರವ, ಇಲೆಯ ಮಗನಾಗಿ ಪುರೂರವ ಬರ್ತಾನೆ. ಅವರ ವಂಶದಲ್ಲಿ ಬಂದವರೇ ನಹುಷ, ನಹುಷನ ವಂಶದಲ್ಲಿ ಬಂದವನೇ ಯಯಾತಿ, ಯಯಾತಿ ಮಹಾರಾಜನ ಪತ್ನಿಯೇ ದೇವರಾಜನಿ ಅಂದರೆ ದೇವಯಾನಿ, ದೇವಯಾನಿಯ ಸೇವಕಿಯಾಗಿ ಬಂದವಳೇ ವೃಷಭರವ ರಾಜನ ಮಗಳಾಗಿರ್ತಕ್ಕಂಥ ಶರ್ಮಿಷ್ಠೆ ಕ್ಷತ್ರಿಯ ಕನ್ಯೆ ಆದ್ದರಿಂದ ಧರ್ಮದಿಂದ ಮದುವೆ ಆಗ್ತಾನೆ. ಅಲ್ಲಿ ವಿಶೇಷವಾಗಿ 5 ಜನ ಮಕ್ಕಳಾಗ್ತಾರೆ, ಅದರಲ್ಲಿ ಯದುವಿನ ವಂಶದಲ್ಲಿ ಬಂದವರೇ ಯಾದವರು, ಯಾದವರಲ್ಲಿ ಬಂದವರೇ ನಮ್ಮ ಶ್ರೀಕೃಷ್ಣ, ಆತನ ಕಥೆಯನ್ನು ತಿಳಿಸಿಕೊಡಿ ಅಂತ ಹೇಳಿದಾಗ ವಿಶೇಷವಾಗಿ ದಶಮಸ್ಕಂಧ ಶುರುವಾಗ್ತಾ ಇದೆ. ಶ್ರೀಕೃಷ್ಣಾರ್ಪಣಮಸ್ತು.